कुंज बिहारी ततो जयमुदीरे नष्टप्रायेषु अभद्रेषु नित्यं भागवत सेवया भगवती उत्तमश्लोके भक्तिर्भवति नैष्ठिकी नमो विष्णुपादाय कृष्णप्रेष्ठाय भूतले श्रीमते भक्तिवेदांत स्वामीनिति नामिने नमस्ते सरस्वती देवे गौरवाणी प्रचारिणे
निर्विशेष
शून्यवादी पाश्चात्य देश तारिणे
श्री
कृष्ण चैतन्य
प्रभो
नित्यानंद
श्री
अद्वैत गदाधर
श्रीवासादि गौर
भक्त वृंद हरे कृष्ण 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 हरे 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 राम हरे राम 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 हरे हरे। श्रीमद् भागवतम वंदने स्कंद वंदने अध्याय श्लोक क्रमांक 3 होत्सर एरने दोदितोल निगम कल्पतरोर गलितं फलं शुकमुखाद्रमृत द्रवसंवितं पिबत भागवतं रसमालयं मुहुरहो रसिका भुवि भावुका। अनुवाद मत्त तात्पर्य भक्तिवेदांत स्वामी अवरिंद अनुवाद। ತಜ್ಞರು ವಿಚಕ್ಷಣ ಮತಿಗಳು ಆದ ಜನರೇ ವೈದಿಕ ಸಾಹಿತ್ಯದ ಕಲ್ಪತರುವಿನ ಪಕ್ವ ಫಲವಾದ ಶ್ರೀಮದ್ ಭಾಗವತವನ್ನು ಆಸ್ವಾದಿಸಿರಿ ಅದು ಶ್ರೀ ಶುಕ ಮುನಿಗಳ ಮುಖವಾಣಿಯಾಗಿದೆ, ಆದುದರಿಂದಲೇ ಅದು ಅಮೃತಪಾನವು ಅದರ ಅಮೃತಪಾನವು ಮುಕ್ತಾತ್ಮರು ಸೇರಿದಂತೆ ಸರ್ವರಿಂದಲೂ ಆಸ್ವಾದಿತವಾಗಿದ್ದು ಈಗ ಈ ಫಲವು ಇನ್ನೂ ಹೆಚ್ಚು ರುಚಿಕರವಾಗಿದೆ. ಭಾವಾರ್ಥ: ಶ್ರೀಮದ್ ಭಾಗವತವು ತನ್ನ ಪಾರಮಾರ್ಥಿಕ ಗುಣವಿಶೇಷಗಳಿಂದಾಗಿ ಉಳಿದೆಲ್ಲ ವೇದಶಾಸ್ತ್ರಗಳನ್ನು ಮೀರಿ ನಿಲ್ಲುವ ಮಹೋನ್ನತ ಸಾಹಿತ್ಯವಾಗಿದೆ. ಇದನ್ನು ಹಿಂದಿನ 2 ಶ್ಲೋಕಗಳಲ್ಲಿ ಖಚಿತವಾಗಿ ಪ್ರತಿಪಾದಿಸಲಾಗಿದೆ. ಅದು ಎಲ್ಲ ಐಹಿಕ ಚಟುವಟಿಕೆಗಳನ್ನು ಮತ್ತು ಐಹಿಕ ಜ್ಞಾನವನ್ನು ಮೀರಿ ಪಾರಮಾರ್ಥಿಕವಾಗಿದ್ದು ಶ್ರೀಮದ್ ಭಾಗವತವು ಮಹೋನ್ನತ ಸಾಹಿತ್ಯದಷ್ಟೇ ಅಲ್ಲ ಸಾಹಿತ್ಯವಷ್ಟೇ ಅಲ್ಲ ಅದು ಸಕಲ ವೇದ ಸಾಹಿತ್ಯಗಳ ಪಕ್ವ ಫಲ ಎಂದು ಈ ಶ್ಲೋಕದಲ್ಲಿ ಹೇಳಲಾಗಿದೆ. ಬೇರೆ ಮಾತಿನಲ್ಲಿ ಹೇಳುವುದಾದರೆ ಅದು ವೇದ ಸಾಹಿತ್ಯದ ತಿರುಳು. ಈ ಎಲ್ಲ ಅಂಶಗಳನ್ನು ಗಮನಿಸಿದಾಗ ಶ್ರೀಮದ್ ಭಾಗವತವು ಶಾಂತ ಮತ್ತು ವಿನೀತ ಭಾವದಿಂದ ಕಿವಿಗೊಟ್ಟು ಶ್ರವಣ ಮಾಡುವುದು ಅತ್ಯವಶ್ಯಕ. ಶ್ರೀಮದ್ ಭಾಗವತವು ನೀಡುವ ಬೋಧನೆ ಮತ್ತು ಸಂದೇಶಗಳನ್ನು ಅತ್ಯಂತ ಲಕ್ಷ್ಯ ಕೊಟ್ಟು ಗೌರವ ಆಧಾರಗಳಿಂದ ಸ್ವೀಕರಿಸಬೇಕು. ಮಾನವನು ತಿಳಿದುಕೊಳ್ಳಬೇಕಾದ ಸಕಲ ಜ್ಞಾನವನ್ನು ವೇದ ಸಾಹಿತ್ಯವು ಒಳಗೊಂಡಿದೆ ಎಂದೇ ಇದನ್ನು ಕಲ್ಪವೃಕ್ಷಕ್ಕೆ ಹೋಲಿಸಲಾಗಿದೆ. ಅದು ಲೌಕಿಕ ಅಗತ್ಯಗಳು ಮತ್ತು ಆಧ್ಯಾತ್ಮಿಕ ಸಾಕ್ಷಾತ್ಕಾರ ಇವೆರಡನ್ನೂ ವಿವೇಚಿಸುತ್ತದೆ. ವೇದಗಳು ನಿಯಂತ್ರಿತ ಜ್ಞಾನತತ್ವಗಳನ್ನು ಒಳಗೊಂಡಿವೆ. ದೇಹ ಮತ್ತು ಆತ್ಮಗಳನ್ನು ಒಟ್ಟಿಗೆ ಇರಿಸಲು ಅಗತ್ಯವಾದ ಸಾಮಾಜಿಕ, ರಾಜಕೀಯ, ಧಾರ್ಮಿಕ, ಆರ್ಥಿಕ, ಸೈನಿಕ, ವೈದ್ಯಕೀಯ, ರಾಸಾಯನಿಕ, ಭೌತಿಕ ಹಾಗೂ ಆದಿ ಭೌತಿಕ ಮೊದಲಾದ ಸಕಲ ವಿಷಯಗಳನ್ನು ಈ ನಿಯಂತ್ರಿತ ಜ್ಞಾನತತ್ವಗಳಲ್ಲಿ ಅಡಗಿವೆ. ಅದಕ್ಕಿಂತ ಮಿಗಿಲಾಗಿ ಆಧ್ಯಾತ್ಮಿಕ ಸಾಕ್ಷಾತ್ಕಾರಕ್ಕೆ ಇಲ್ಲಿ ನಿರ್ದಿಷ್ಟ ಮಾರ್ಗದರ್ಶನವಿದೆ. ನಿಯಂತ್ರಿತ ಜ್ಞಾನ ಕ್ರಮೇಣ ಜೀವಾತ್ಮನನ್ನು ಆಧ್ಯಾತ್ಮದ ನೆಲೆಗೆ ಒಯ್ಯುತ್ತದೆ. ದೇವೋತ್ತಮ ಪುರುಷನೇ ಎಲ್ಲ ಆಧ್ಯಾತ್ಮಿಕ ರಸಗಳ ಆಗರ. ಈ ಅರಿವೇ ಪರಮ ಆಧ್ಯಾತ್ಮಿಕ ಸಾಕ್ಷಾತ್ಕಾರ. ಲೌಕಿಕ ಪ್ರಪಂಚದಲ್ಲಿ ಪ್ರಥಮ ಸಂಜಾತವಾದ ಬ್ರಹ್ಮನಿಂದ ಹಿಡಿದು ಕ್ಷುದ್ರ ಜಂತುವಾದ ಇರುವೆವರೆಗೆ ಪ್ರತಿ ಜೀವಿಯು ಇಂದ್ರಿಯ ಅನುಭವಗಳಿಂದ ಪ್ರಾಪ್ತವಾಗುವ ರಸಾಸ್ವಾದನೆಯನ್ನು ಬಯಸುತ್ತದೆ. ಈ ಇಂದ್ರಿಯಾಪೇಕ್ಷಿತ ಸುಖ ಸಂತೋಷಗಳನ್ನು ಶಾಸ್ತ್ರೀಯವಾಗಿ ರಸಗಳು ಎಂದು ಕರೆಯಲಾಗಿದೆ. ಈ ರಸಗಳಲ್ಲಿ ನಾನಾ ಬಗೆಯಿವೆ. ಅಪೌರುಷ ಧರ್ಮಗ್ರಂಥಗಳಲ್ಲಿ ಈ ಕೆಳಗೆ ಹೇಳಿರುವ 12 ಬಗೆಯ ರಸಗಳನ್ನು ನಮೂದಿಸಲಾಗಿದೆ: 1 ರೌದ್ರ, 2 ಅದ್ಭುತ, ಮೂರು ಶೃಂಗಾರ, ನಾಲ್ಕು ಹಾಸ್ಯ, ಐದು ವೀರ, ಆರು ದಯ, ಏಳು ದಾಸ್ಯ, ಎಂಟು ಸಖ್ಯ, ಒಂಬತ್ತು ಭಯಾನಕ, ಹತ್ತು ಬೀಭತ್ಸ, ಹನ್ನೊಂದು ಶಾಂತ, ಹನ್ನೆರಡು ವಾತ್ಸಲ್ಯ. ನಿಗಮಕಲ್ಪತರು ಗರಿತಂ ಫಲಂ ಶುಕಮುಖಾದಮೃತದವ ಸಂವಿತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾ ಭೂಯಿ ಭಾವುಕ. ನವಲೂರು ಕೇಳಿರ ಎಲ್ಲ ಇಲ್ಲೇ ಬಾಜುಗಳು. ನವಲೂರು ಎದಕ್ಕೆ ಫೇಮಸ್ ಅದ? ಹಾ, ಪ್ಯಾರ್ಲಣ್ಣ ಜೊತೆಗೆ ಏನು ನೆನಪು ಬರ್ತದ? ಹಾ, ಗಿಳಿ. ಶುಕ ಅಂದ್ರೇನು? ಗಿಳಿ. ಶುಕ ಮುನಿ, ಶುಕದೇವ್ ಗೋಸ್ವಾಮಿ ಅವರು ಶ್ರೀಮದ್ ಭಾಗವತವನ್ನು ಹೇಳಿದರು. ಹೌದಲ್ಲ, ಗಿಳಿ ಏನು ಮಾಡ್ತದೆ, ಯಾವುದೇ ಹಣ್ಣನ್ನು ಮೊದಲು ತಾನು ತಿಂತದ, ಅದನ್ನು ಪೂರ ತಿನ್ನೋದಿಲ್ಲ, ಹಂಗೆ ಅರ್ಧ ಕೈಬಿಡುದು. ವಿಶೇಷವಾಗಿ ಪ್ಯಾರಲ ಹಣ್ಣು, ವಿಶೇಷವಾಗಿ ಪ್ಯಾರಲ ಹಣ್ಣು ತಿಂತದೆ ಗಿಳಿ. ಆನಂತರ ತಿಂದ ಮೇಲೆ ಅದು ಪೂರ್ಣ ತಿನ್ನೋದಿಲ್ಲ, ಅರ್ಧ ಬಿಡ್ತದೆ. ಆಮೇಲೆ ಅದನ್ನ ನೀವು ತಿಂದ್ರೆ ಅದು ಬಹಳ ಸಿಹಿ ಇರ್ತದೆ. ಅದೇ ರೀತಿ ಇಲ್ಲಿ ಶುಕ, ಅವ್ರ ಹೆಸರು ಶುಕದೇವ ಗೋಸ್ವಾಮಿ, ಅವರು ಗಿಳಿ ಇದ್ದಂಗನು ಕೂಡ, ಮತ್ತು ಈ ಭಾಗವತ ಒಂದು ಹಣ್ಣಿದ್ದ. ಇದು ಎಂತ ಹಣ್ಣು? ರಸಭರಿತವಾದ ಹಣ್ಣು. ರಸಮಾಲಯಂ ಅಂದ್ರೆ ರಸದ ಆಗಾರ. ರಸ ಅಂದ್ರೇನು? ಈ ಹನ್ನೆರಡು ರಸಗಳಿದ್ದಾವೆ, ಅದನ್ನು ಓದಿದ್ವಿ. ಶಾಂತ, ದಾಸ್ಯ, ವಾತ್ಸಲ್ಯ, ಸಾಖ್ಯ ಮತ್ತು ಶೃಂಗಾರ ಮತ್ತು ಬೇರೆ, ಇವು ಪ್ರಮುಖ ರಸಗಳು. ಇನ್ನು ಉಳಿದವು ಏಳು ರಸಗಳು, ಅವು ಗೌಣ ರಸಗಳು. ಆದ್ದರಿಂದ ಈ ರೀತಿಯಲ್ಲಿ ಭಾಗವತದಲ್ಲಿ ಈ ಹನ್ನೆರಡು ರಸಗಳ ಬಗ್ಗೆ ಚರ್ಚೆ ಮಾಡಲಾಗಿದೆ. ಆದ್ದರಿಂದ ಈ ಭಾಗವತ ಒಂದು ರಸಭರಿತವಾದ ಹಣ್ಣು. ಆ ಹಣ್ಣನ್ನು ಯಾರು ತಿಂತಾ ಇದ್ದಾರೆ? ಶುಕದೇವ ಗೋಸ್ವಾಮಿ ತಿಂತಾರೆ. ಅವರು ಒಂದು ನಾಲ್ಕೈದು ಗಿಳಿ ಇದ್ದಂಗೆ. ಹೌದಲ್ಲ, ಅವ್ರ ಹೆಸರು ಶುಕದೇವ ಗೋಸ್ವಾಮಿ, ಶುಕ ಅಂದ್ರೆ ಗಿಳಿ, ಮತ್ತು ಅವ್ರು ಮಾಡೋ ಕೆಲಸನೂ ಅದೇ. ಅದೇನು? ಮೊಟ್ಟ ಮೊದಲಿಗೆ ಅವರು ತಿಂತಾ ಇದ್ದಾರೆ. ಆ ನಂತರ ತಿಂದು ಬಿಟ್ಟು ನಮಗೆ ಹೋಗಿದ್ದಾರೆ. ಅದನ್ನು ನಾವು ಸ್ವೀಕಾರ ಮಾಡ್ತೀವಿ ಯಾವಾಗ? ಆವಾಗ ನಾವು ನಮ್ಗೆ ಏನು ಇಂದ್ರಿಯ ಪ್ರೋಪಾಯರು ಹೇಳ್ತಾರೆ, ಪ್ರತಿ ಜೀವಿಯು ಅಂದ್ರೆ ಬ್ರಹ್ಮನಿಂದ ಹಿಡಿದು ಇರುವವರೆಗೂ ಪ್ರತಿ ಜೀವಿ ಏನ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತದೆ? ಇಂದ್ರಿಯಗಳ ಅನುಭವಗಳನ್ನು ಪಡೀಲಿಕ್ಕೆ ಪ್ರಯತ್ನ ಮಾಡ್ತದೆ, ಇಂದ್ರಿಯಗಳಿಂದ ಆನಂದ ಪಡೀಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ಆದ್ರೆ ಅದು ಹೆಂಗಂದ್ರೆ ಹೇಳ್ತಾರೆ, ಇದರಲ್ಲಿ ಮರಳುಗಾಡಿನಲ್ಲಿ ನೀರು ಹುಡುಕಿದಂಗೆ. ಮರಳುಗಾಡಿನಲ್ಲಿ ನೀರು ಹುಡುಕೋದು ಎಷ್ಟು ಮೂರ್ಖತನೋ ಅಷ್ಟೇ ಇಂದ್ರಿಯಗಳಿಂದ ಸಂತೋಷ ಪಡೋದು ಅಷ್ಟೇ ಮೂರ್ಖತ. ಒಂದ್ ವೇಳೆ ಇಂದ್ರಿಯಗಳಿಂದ ತೃಪ್ತಿ ಸಿಕ್ಕರೂ ಕೂಡ ಅದು ಹೆಂಗ? ಒಂದು ಹನಿ ನೀರು ಕೊಟ್ಟ ಮರಳುಗಾಡಿನಲ್ಲಿ ನಾವು ನೀರಿಗಾಗಿ ಬಳಲಾಡ್ತಾ ಇದ್ವಿ, ಅಲ್ಲಿ ಅವಾಗ ಒಂದ್ ಹನಿ ನೀರು ನಮ್ಮ ಬಾಯಿ ಒಳಗೆ ಬಿತ್ತರ ನಮಗ ಸಂತೋಷ ಆಗ್ತದ? ಆಮೇಲೆ ಅದು ನೀರು ಇಲ್ಲ ಅನ್ನೋದು ಚಿಂತೆ ಐತಿ. ಅದ್ರ ನೀರು ಬಂತು, ನೀರು ಬಂದು ಅಂತ ಹೇಳಿ ಒಂದು ನೀರು ಒಂದು ಹನಿ ನೀರು ಹಾಕಿ ಆಮೇಲೆ ನೀರು ಇಲ್ಲ ಅಂತಂದ್ರೆ ಆ ವ್ಯಕ್ತಿಗೆ ಎಷ್ಟು ಇದು ಆಗ್ತದೆ, ಹತಾಶ ಆಗ್ತಾನೆ. ಹೌದಲ್ಲ, ಆದ್ರಿಂದ ಭೌತಿಕ ಜಗತ್ತಿನಲ್ಲಿ ಬಂದು ಆನಂದವನ್ನು ಅನುಭವಿಸೋದು ಎಷ್ಟು ಮೂರ್ಖತನ ಅಂದ್ರೆ ಮರಳುಗಾಡಿನಲ್ಲಿ ಹೋಗಿ ನೀರು ಹುಡುಕೋದು ಎಷ್ಟು ಮೂರ್ಖತನೋ ಅಷ್ಟೇ ಮೂರ್ಖತನ. ಆದ್ರಿಂದ ನಿಜವಾದ ಆನಂದ ಎಲ್ಲಿದೆ ಅದನ್ನ, ಅದು ನೀರು ಐತಿಲ್ಲ, ನಾವು ಭಗವದ್ಗೀತಾ ಕೋರ್ಸ್ನಲ್ಲಿ ಚರ್ಚೆ ಮಾಡ್ತಾ ಇದ್ವಿ. ಆನಂದ ಇದೆ, ಅದು ಎಲ್ಲಿದೆ ಅದನ್ನ ಅಲ್ಲಿ ಹುಡುಕಿ ಹೋಗಿ ಹುಡುಕು. ನನ್ನ ಚಾವಿ ಭೈರಿದೇವ್ರ ಕೊಪ್ಪದ ಕಳೆದ್ರೆ ಅದನ್ನ ನವಲೂರ್ನಾಗ ಹುಡುಕಕ್ಕಾಗೋದಿಲ್ಲ. ಎಲ್ಲಿ ಕಳೆದಿದೆ ಮೊದಲು ಅದನ್ನ ಅರ್ಥ ಮಾಡ್ಕೋಬೇಕು. ಅದಕ್ಕೆ ನಾವು ಏನೋ ಕಳೆದ ಕೂಡಲೇ ನೀವು ಎಲ್ಲಿದ್ರಿ ಆ ಟೈಮ್ ಒಳಗೆ ಅಂತ ಕರೆ. ಹೌದಲ್ಲ, ನಾ ಭೈರಿದೇವ್ರ ಕೊಪ್ಪನವಳಿದ್ರೆ ಅವ್ರು ನವಲೂರ್ನ ಹುಡುಕಿದ್ರೆ ಅಂತ ಮೊದಲು ಅರ್ಥ ಮಾಡ್ಕೋಬೇಕು. ಆ ಚಾವಿ ಕಳೆದಾಗ ಚಾವಿ ನನ್ನ ಹತ್ರ ಇತ್ತು, ಅದು ಎಲ್ಲಿ ನಾನು ಅಲ್ಲಿ ಏನೋ ಮಾಡಾಕತ್ತಿದ್ದೆ, ಅದು ಭೈರಿದೇವ್ರ ಕೊಪ್ಪ ಅಲ್ಲಿ ಹೋಗಿ ಹುಡುಕ್ಬೇಕು ಹೊರತು ನವಲೂರ್ನ ಹುಡುಕಿದ್ರೆ ಸಿಗೋದು. ಅದೇ ರೀತಿ ಆನಂದ ಅದು ಎಲ್ಲಿದೆ ಅದನ್ನು ಮೊದಲು ಅರ್ಥ ಮಾಡ್ಕೊಳ್ಳು, ಅದು ಎಲ್ಲಿಲ್ಲ ಅದನ್ನು ಮೊದಲು ಅರ್ಥ ಮಾಡ್ಕೊಳ್ಳು, ಅದು ಎಲ್ಲಿಲ್ಲ ಈ ಭೌತಿಕ ಜಗತ್ತಿನಲ್ಲಿ ಇಲ್ಲ. ಆದ್ದರಿಂದ ಇಲ್ಲಿ ಆನಂದವನ್ನು ಹುಡುಕೋದ ಬಂದ್ ಮಾಡೋದು. ಮತ್ತೆ ಎಲ್ಲಿದೆ ಎರಡನೇ ಪ್ರಶ್ನೆ, ಅದಕ್ಕೆ ಉತ್ತರ ಶ್ರೀಮದ್ ಭಾಗವತಂ ಹೇಳ್ತದೆ. ಅದು ಶ್ರೀಮದ್ ಭಾಗವತಂದಲ್ಲಿ ಆನಂದ, ಅದನ್ನು ಓದೋದ್ರಿಂದ ಆ ವ್ಯಕ್ತಿಗೆ ಸಂಪೂರ್ಣವಾಗಿ ಏನಾಗ್ತದೆ, ಆನಂದ ಉಂಟಾಗ್ತದೆ. ಯಾವ ಆನಂದಕ್ಕಾಗಿ ನಾವಿಲ್ಲಿ ಹೊಡೆದಾಡ್ತಾ ಇದ್ದೀವಿ ಅದು ಈ ಕೇವಲ ಈ ಭಾಗವತಂನಲ್ಲಿ ಪುಸ್ತಕದಲ್ಲಿ ಅದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡೋದು. ಆದ್ದರಿಂದ ಅದು ಆನಂದ ಎಲ್ಲಿದೆ, ಈ ಭಾಗವತಂ ಮತ್ತು ಕೃಷ್ಣನಲ್ಲಿ ಏನು ಅಂತರ ಇಲ್ಲ, ಅದನ್ನು ಭಾಗವತಲ್ಲೇ ವರ್ಣ ಮಾಡಿದೆ. ಕೃಷ್ಣ ಸ್ವಧಾಮ ಪಗತೆ ಧರ್ಮಜ್ಞಾನಾದಿ ಸಹ ಕಲೌ ನಷ್ಟ ದೃಶಾಮೇಶ ಪುರಾಣಾರ್ಕೋಧುನೋದಿತ. ಯಾವಾಗ ಕೃಷ್ಣ 125 ವರ್ಷ ಕಾಲ ಇಲ್ಲಿ ಬಾಳಿ ನಮಗೆ ಯಾವ ರೀತಿ ಜೀವನ ಮಾಡ್ಬೇಕು ಅನ್ನೋದು ಹೇಳಿಕೊಟ್ಟ ತಕ್ಷಣ 125 ವರ್ಷ ನಂತರ ಅವನು ಎಲ್ಲಿ ಹೋದ, ಭಗವದ್ಧಾಮಕ್ಕೆ ಹೋದ ತಕ್ಷಣ ಇಲ್ಲೇನಾಯ್ತು, ಭಾಗವತಂ ಉತ್ಪತ್ತಿ ಆಯ್ತು. ಯಾಕಂದ್ರ ಇಲ್ಲಿ ನಮ್ಮ ಪ್ರಭುಗಳು ಒಂದು ಅರೇಂಜ್ಮೆಂಟ್ ಮಾಡಲ್ಲ, ಲೈಟ್ ಹೋದ ಕೂಡಲೇ ಆ ಲೈಟ್ ಹತ್ತದೆ, ನೀವು ಅದನ್ನ ನೀವೇನು ಚಿಂತೆ ಮಾಡಕ್ಕೆ ನಾವು ಈ ಲೈಟ್ ಹೋದಂದ್ರ ನಮ್ಮಂತ ಸಣ್ಣ ವ್ಯಕ್ತಿ ಈ ಕೆಲಸ ಮಾಡ್ತಾರ, ಮತ್ತೆ ಕೃಷ್ಣ ಆ ರೀತಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಕೃಷ್ಣ ಅಂದ್ರೆ ಈ ಲೈಟ್ ಇದ್ದಾಗ, ಈ ಲೈಟ್ ಇಲ್ಲ ಅಂದ್ರೆ ಆ ಲೈಟ್, ಎರಡರ ಒಂದು ಲೈಟ್ ಇದ್ದ ಇರ್ತದ, ಇದು ಎಂದು ಇಲ್ಲಿ ಕತ್ಲ ಇರೋದಿಲ್ಲ. ಅದು ಕೃಷ್ಣನ ಅದೇನು ಕರುಣ, ಅವನ ಎಷ್ಟು ಕೃಪಾ ಅವನದ, ಯಾರು ಕತ್ಲಾಗಿರಬಾರ್ದು ಅನ್ನೋದು ಅವನ ಅಭಿಪ್ರಾಯ. ಅದಕ್ಕೆ ಅವನೇನ್ ಕೊಟ್ಟವನ ಜ್ಞಾನ, ಜ್ಞಾನ ದೀಪ, ಜ್ಞಾನಕ್ಕೆ ದೀಪಕ್ಕೆ ಹೋಲಿಸ್ತಾರ ಜ್ಞಾನವನ್ನು, ಹೌದಾ? ಅದರಿಂದ ಆ ಜ್ಞಾನವನ್ನ ಕೃಷ್ಣ ನಮ್ಗೆ ಕೊಟ್ಟು ಹೋಗಿದ್ದಾರೆ. ಆ ಜ್ಞಾನದಲ್ಲಿ ನಮಗೇನಾಗೋದಿಲ್ಲ, ನಾವು ಹೊತ್ಕೊಂಡು ಬೀಳೋದಿಲ್ಲ. ಇಲ್ಲಿ ಬೆಳಕಿತ್ತಂದ್ರೆ ಇಲ್ಲಿ ಯಾರು ಒಬ್ರಿಗೊಬ್ರು ಹೋಗಿ ಮುಖ ನಾವು ಬಿಡಿಯೋದಿಲ್ಲ, ಮತ್ತು ಹೊತ್ಕೊಂಡು ಬೀಳೋದಿಲ್ಲ. ಯಾಕೆ ಹೊತ್ಕೊಂಡು ಬೀಳ್ತೀವಿ? ಯಾಕಂದ್ರೆ ಅಲ್ಲಿ ಏನಿಲ್ಲ, ಬೆಳಕಿಲ್ಲ, ಕತ್ಲಾದಂಗ. ಅದೇ ರೀತಿ ಜೀವನದೊಳಗ ಸಮಸ್ಯೆಗಳಿಗೆ ಪರಿಹಾರ ಇದರಲ್ಲಿದೆ, ಅಂದ್ರೆ ಇದರಲ್ಲಿ ಜ್ಞಾನ. ಇದನ್ನ ನಾವು ಯಾವಾಗ ಸ್ವೀಕಾರ ಮಾಡ್ತೀವಿ, ನಮಗೆ ಏನಾಗ್ತದೆ, ಎಲ್ಲಾ ರೀತಿಯ ಸಮಸ್ಯೆಗಳಿಗೆ ಪರಿಹಾರ ಉಂಟು. ಹಿಂಗಾಗಿ ಜೀವನ ಏನಾಗ್ತದೆ, ಈ ಜೀವನದಲ್ಲಿ ಇದ್ದುಕೊಂಡು ನಾವು ಆನಂದವಾಗಿರಬಹುದು. ನಿಜವಾದ ಆನಂದ ಭಗವದ್ಧಾಮದಲ್ಲಿದೆ, ಮತ್ತು ಅಲ್ಲಿ ಹೋಗೋ ತನಕ, ಇಲ್ಲಿವರೆಗೂ ಇಲ್ಲಿರೋ ತನಕನೂ ಕೂಡ ನಾವು ಸಮಸ್ಯೆಗಳಿಗೆ ದೂರವಾಗಿ ಆನಂದವಾಗಿರ್ಬೋದು. ಅದಕ್ಕೆ ಶ್ರೀಮದ್ ಭಾಗವತ ಕೊಟ್ಟಿದ್ದ. ಇದೇನಿದಲ್ಲ, ಇದು ಸ್ವಯಂ ನಿಗಮ ಕಲ್ಪತರು. ನಿಗಮ ಅಂದ್ರ ವೇದಗಳು, ಅದು ಹೆಂಗಿದೆ, ಕಲ್ಪತರು ಅಂದ್ರ ಅದು ಒಂದು ಕೇಳಿದ್ದನ್ನು ಕೊಡುವಂತ ಒಂದು ಏನಿದ ಮರ, ಅದಕ್ಕೆ ಕಲ್ಪತರು ಅಂತ. ಕಾಮದೇನು ಅಂದ್ರೇನು, ಆಕಳು ಅದಲ್ಲ, ಕಾಮ ಅಂದ್ರೆ ಇಚ್ಛೆ, ಅದನ್ನೆಲ್ಲ ಕೇಳಿದ್ದು ಎಲ್ಲ ನೀವು ಕೊಡಬಲ್ಲವಳು ಯಾರು, ಆಕಳು. ಮತ್ತು ಕಲ್ಪ ವೃಕ್ಷ, ವೃಕ್ಷ ಅಂದ್ರೇನು ಗಿಡ ಮರ ಅದಲ್ಲ, ಆ ಮರ ಏನ್ ಮಾಡ್ತದ, ನಾವು ಕಲ್ಪನೆ ಮಾಡಿದ್ದನ್ನು ಕೊಡಬಲ್ಲ ಅಂತ ಕಲ್ಪತರು. ಇದು ಇದು ಶ್ರೀಮದ್ ಭಾಗವತ. ನಾನು ಹೇಳ್ದ ಇಲ್ಲ, ಆಗ್ಲೇ 5000 ವರ್ಷದಿಂದ ಸ್ವಯಂ ವ್ಯಾಸದೇವರೇ ಹೇಳೋಗಿದ್ದಾರೆ. ಅವ್ರಿಗಿಂತನೂ ದೊಡ್ಡ ಶಾಸ್ತ್ರದ ಮೇಲೆ ಯಾರಿಗೆ ಅಧಿಕಾರ, ಮಾತಾಡ್ಲಿಕ್ಕೆ ಯಾರಿಗೆ ಅಧಿಕಾರ, ಅವ್ರು ಯಾರು, ಸ್ವಯಂ ವಿಷ್ಣು ಅಥವಾ ಕೃಷ್ಣ ಯಾವಾಗ ಕೈಯಲ್ಲಿ ಪೆನ್ ಹಿಡ್ಕೊಂಡು ಬರ್ತಾನ ಅವನಿಗೆ ವ್ಯಾಸದೇವ ಅಂತ ಹೇಳ್ತಾನೆ. ಸ್ವಯಂ ವಿಷ್ಣುನೇ ಬಂದು ಶಾಸ್ತ್ರಗಳನ್ನ ಬರೀತಾನೆ, ಅವನೇ ವ್ಯಾಸದೇವ ಹೇಳ್ತಾನೆ. ಅವನು ಬರೆದಂತ ಈ ವ್ಯಾಸದೇ ಬರೆದಂತ ಈ ಭಾಗವತದಲ್ಲಿ ಏನಿದೆ, ಅವ್ರು ಹೇಳ್ದ ಇದು ನಿಗಮ ಕಲ್ಪತರೋರ್ ಗಲಿತಂ ಫಲಂ. ಕಲ್ಪತರು ಹಣ್ಣು ಕೊಡ್ತದ, ಆದ್ರೆ ಹಣ್ಣು ಕಾಯಿ ಇರ್ತಾವ, ಕೆಲವೊಂದ್ಸಾರಿ ಪೂರ್ಣ ಪಕ್ವ ಆಗಿರೋದಿಲ್ಲ. ಇದು ಆಗ್ಲೇ ಪಕ್ವ ಆಗಿದೆ. ಗಲಿತಂ ಫಲಂ ಅಂತಂದ್ರೆ ಅದು ಪಕ್ವಾದ ಫಲ. ಶುಕ ಮುಖದ ಅಮೃತ ದ್ರವ ಸಂಹಿತಂ. ಶುಕದೇವ ಗೋಸ್ವಾಮಿಗಳು ಮೊದಲು ಇದನ್ನ ತಿಂದ್ರು, ಅದನ್ನ ಇವು ಬಿಟ್ಟು ಹೋಗಿದ್ದರು. ಪಿಬತ ಭಾಗವತಂ ರಸಮಾಲಯಂ. ಯಾರಿದನ್ನ ಕುಡಿತಾರೋ ಮುಕ್ತಾತ್ಮರು, ಅಂದ್ರೆ ಯಾರು ಯಾರಿಗೆ ಬುದ್ಧಿ ಇದೆಯೋ, ಮುಕ್ತಾತ್ಮರು ಅಂದ್ರೆ ಯಾರು, ಯಾರಿಗೆ ನಿಜವಾಗಿ ಬುದ್ಧಿ ಇದೆಯೋ, ಯಾರು ಮುಕ್ತರಾಗಿದ್ದಾರೋ ಈ ಜಗತ್ತಿನ ಕಷ್ಟಗಳಿಂದ, ಅವರು ಕೂಡ ಇದನ್ನ ಕುಡಿತಾರೆ. ಮುಹುರಹೋ ರಸಿಕ ಭೂವಿ ಭಾವುಕ. ಅದರಿಂದ ಎಲ್ಲರಿಂದಲೂ ಆಸಾದಿತ ಈ ಫಲವು ಇನ್ನೂ ಹೆಚ್ಚು ರುಚಿಕರವಾಗಿದೆ. ರಸಿಕ, ರಸಿಕ ಅಂದ್ರೇನು, ಯಾವ ವ್ಯಕ್ತಿಗೆ ಜೀವನ ಮಾಡೋದು ಗೊತ್ತಿದೆ ಅವನು ರಸಿಕ. ಜೀವನ ಮಾಡೋದು ಹೆಂಗೆ ಅಂತಂದ್ರೆ ಈ 12 ರಸಗಳನ್ನು ನಾವು ಆಸ್ವಾದನೆ ಮಾಡಬೇಕು. ಅವನು ನಿಜವಾಗಿ ರಸಿಕ. ರಸಿಕ ಅಂದ್ರೇನು? ಈ 12 ರಸಗಳನ್ನ ಕೃಷ್ಣನಲ್ಲಿ ನಾವು ನೋಡಬಹುದು. ಆದ್ರೆ ಎಲ್ಲ ಈ 12 ರಸಗಳು 12 ವ್ಯಕ್ತಿತ್ವ ಅಂತ ಹೇಳ್ಕೊಟ್ರು, 12 ರೀತಿ ಗುಣಗಳು ಅವು ಕೃಷ್ಣನಲ್ಲಿದ್ದಾವೆ. ಅದನ್ನ ನೀವು ಸ್ಟಡಿ ಮಾಡಬಹುದು ಭಾಗವತ. ಯಾವಾಗ ನಾವು 12 ರಸದ ಆಗಾರ ಏನು ಕೃಷ್ಣ ಇದಾನ, ಕೆಲವರು ಅವ್ರು ಶಾಂತ ಇರ್ತಾರೆ, ನಮ್ಮ ತಂದೆಯವರು ಹೆಚ್ಚಾಗಿ ನಮ್ಮ ಅವ್ರಿಗೆಲ್ಲರೂ ಅಂತಾರೆ ನಿಮ್ಮ ತಂದೆಯವ್ರು ಬಹಳ ಶಾಂತ ಇರ್ತಾರಲ್ರಿ ಅಂತಾರೆ. ಆಮೇಲೆ ನಾವು ರೌದ್ರ ನಮಗೆ ನೋಡಿದ್ರೆ ನೀವು ಯಾಕೆ ಹಂಗದ್ರಿ, ಬಹಳ ನೀವು ರೌದ್ರ ಇದ್ರಿ ಅಲ್ಲ ಅಂತಾರೆ. ಆಮೇಲೆ ಕೆಲವರು ಸ್ವೀಟ್ ಇರ್ತಾರೆ, ಅಂದ್ರೆ ಅವ್ರ ಜೊತೆಗೆ ಮಾತಾಡಿದ್ರೆ ಆನಂದ ಅನಿಸ್ತದೆ. ಆಮೇಲೆ ಮತ್ತೊಬ್ರು ಭಯಾನಕ, ಅವ್ರ ಜೊತೆಗೆ ಮಾತಾಡಕ್ಕನ ಹೆದರಿಕೆ ಆಗ್ತದೆ. ಮತ್ತು ಇನ್ನೊಬ್ರು ದಾಸ್ಯ, ಅವ್ರು ಸೇವೆ ಮಾಡ್ಲಿಕ್ಕೆ ಏನ್ ಹೇಳ್ರಿ ನಮ್ಮ ಸೇವೆ ಎಲ್ಲಾನು ಸೇವೆ ಮಾಡ್ತೇವೆ ಅಂತ ಅವ್ರು ಹೇಳ್ತಾರೆ. ಮನೆ ಇನ್ನೊಬ್ರು ದಯ, ಮತ್ತೊಬ್ರು ವೀರರು, ಅವ್ರು ಏನೇ ಸಮಸ್ಯೆ ಹೇಳಿದ್ರೆ ಹೋಗಿ ನಾನು ಹೋಗಿ ಮಾಡ್ಕೊಂಡ್ ಬರ್ತೇನೆ, ನೀವೇನು ಚಿಂತೆ ಮಾಡಿ ಇಲ್ಲೇ ಕೂಡ್ರಿ ಅಂತಂದು ಅವ್ರು ಹೋಗಿ ಏನ್ ಮಾಡ್ತಾರೆ ಸೇವಾ ಮಾಡ್ತಾರೆ. ಆಮೇಲೆ ಅದ್ಭುತ, ಕೆಲವರು ಅವರು ಮಾಡೋ ಕೆಲಸ ನೋಡಿ ನಮ್ಗೆ ವಿಚಿತ್ರ ಅನ್ಸಿ, ನಿನ್ನೆ ಅಲ್ಲಿ ಅದನ್ನ ಅಲ್ಲಿದ್ರಿ ಮತ್ತೆ ಇಲ್ಲಿ ಇದನ್ನ ಎಷ್ಟು ಸಾಮಾನು ತೊಗೊಂಡು ಹೆಂಗೆ ಬಂದ್ರಿ ಬಂದೆ. ಅದ್ಭುತ ರಸ. ಅದೇ ರೀತಿ ಬೇರೆ ಬೇರೆ ವ್ಯಕ್ತಿ, ಆಮೇಲೆ ಸಾಖ್ಯ, ಕೆಲವರು ಅತ್ಯಂತ ಗೆಳೆ ಇದು ಇರ್ತಾರೆ, ಫ್ರೆಂಡ್ಶಿಪ್ ಅವ್ರ ಜೊತೆಗೆ ಜಲ್ದಿ ನಿಮ್ದು ಹೊಂದ್ಬಿಡ್ತೀವಿ, ಜಲ್ದಿ ಅವ್ರ ಫ್ರೆಂಡ್ ಆಗ್ತಾವ. ಅದೇ ರೀತಿ ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿ ಒಂದೊಂದು ಗುಣಕ್ಕೆ ಫೇಮಸ್ ಇರ್ತಾರೆ. ಆದ ಕೃಷ್ಣನಲ್ಲಿ ಎಲ್ಲಾ ಗುಣಗಳು ಇದಾವೆ. ವಾತ್ಸಲ್ಯ, ಕೆಲವರಿಗೆ ಎಲ್ಲರಿಗೂ ಅವರು ಮಕ್ಕಳ ತರ ನೋಡ್ಕೊಳ್ತಾರೆ. ಆದ್ರೆ ಕೃಷ್ಣ ಈ 12 ರಸಗಳನ್ನ 12 ರೀತಿ ಗುಣಗಳನ್ನ ವ್ಯಕ್ತಪಡಿಸ್ತಾನೆ, ತಿಳಿತಾ. ಆದ್ರಿಂದ ಅವನು ಅಖಿಲ ರಸಾಮೃತ ಸಿಂಧು, ಎಲ್ಲಾ ರಸಗಳ ಸಿಂಧು ಅಂದ್ರೆ ಅದು ಸಮುದ್ರದಲ್ಲಿ ಎಷ್ಟು ನೀರಿದೆ ಗೊತ್ತಿಲ್ಲ, ಅದೇ ರೀತಿ ಕೃಷ್ಣನಲ್ಲಿ ಎಷ್ಟು ಗುಣಗಳಿದೆ ಅದು ಗೊತ್ತಿಲ್ಲ. ಅದರಲ್ಲಿ ಪ್ರಮುಖವಾದ 12 ಗುಣಗಳು ಅಷ್ಟ. ಆಮೇಲೆ ಇವು ಅನಂತ ಪ್ರಮಾಣದಲ್ಲಿದ್ದಾವೆ. ಒಬ್ಬ ವ್ಯಕ್ತಿ ತನ್ನ ಮಕ್ಕಳಿಗೆ ಎಷ್ಟು ಪ್ರೇಮ ತೋರಿಸಬಲ್ಲ, ಲಿಮಿಟೆಡ್ ಅದ. ಆದ್ರೆ ಕೃಷ್ಣ ಯಾವಾಗ ತನ್ನ ಮಕ್ಕಳಿಗೆ ನಮಗೆಲ್ಲರಿಗೂ ಅವನ ಪ್ರೇಮ ತೋರಿಸೋಣ, ವಾತ್ಸಲ್ಯ, ಅದು ಅನಂತವಾದದ್ದು. ಮತ್ತೆ ನಾವು ಕೂಡ ಭಯಾನಕ ಆಗ್ತೀವಿ, ಆದ್ರೆ ನರಸಿಂಹದೇವ್ ಭಯಾನಕ ಆಗ್ತಾನೆ. ಅವನ ರೌದ್ರತೆ ಎದುರಿಗೆ ನಾವೇನು ಅಲ್ಲ. ಅದೇ ರೀತಿ ಶಾಂತತೆ ಮತ್ತು ದಯಾ ಮತ್ತು ದಾಸ್ಯ ಸಾಖ್ಯ ಇವೆಲ್ಲ ಎಲ್ಲಾ ರಸಗಳು ಕೃಷ್ಣನಲ್ಲಿ ಪರಿಪೂರ್ಣವಾಗಿದ್ದಾರೆ. ಆದ್ರಿಂದ ಈಗ ನಾವೆಲ್ಲರೂ ಈ ಜಗತ್ತಿನಲ್ಲಿ ಇರೋದಕ್ಕೆ ಒಂದೇ ಕಾರಣ, ಅದೇನು ಆನಂದವನ್ನು ಹುಡುಕ್ತಾ ಇದ್ದೀವಿ, ಸರ್ಚ್ ಫಾರ್ ಹ್ಯಾಪಿನೆಸ್. ಆಮೇಲೆ ಜನರು ಎಲ್ಲ ಕಡೆಗೂ ಈ ಆನಂದ ಎಲ್ಲಿದೆ ಅಂತಂದು ಹುಡ್ಕೊಂಡು ಹೋಗ್ತಾರೆ. ತಿಳಿತಾ, ನಿಮ್ಗೆ ಈ ರೀತಿ ವ್ಯಕ್ತಿಗಳು ಸಿಕ್ಕರೆ ಅವಾಗ ತಕ್ಷಣ ನಿಮ್ಗೆ ಅವ್ರ ವ್ಯಕ್ತಿತ್ವ ನೋಡಿ ಏನಾಗ್ತದೆ, ನೀವು ಆಕರ್ಷಣೆಗೊಳ್ತೀರಿ. ಹೌದು, ಮತ್ತೆ ಹಂಗಿರುವಾಗ ಸಾಧಾರಣ ವ್ಯಕ್ತಿ ಕಡೆಗೆ ಒಂದಿಷ್ಟು ಸಣ್ಣ ಗುಣ ಇದ್ರೆ ನಿಮ್ಗೆ ಅದು ಆಕರ್ಷಣೆ ಆಗ್ತದಂದ್ರೆ, ಮತ್ತೆ ಕೃಷ್ಣಗೆ ನೀವು ಯಾಕೆ ನೀವು ಅರಿತುಕೊಳ್ಳಿಕ್ ಪ್ರಯತ್ನ ಮಾಡಬಾರ್ದು? ಯಾರಲ್ಲಿ ಎಲ್ಲಾ ಗುಣಗಳು ಅನಂತ ಪ್ರಮಾಣದಲ್ಲಿದ್ದವು, ಅರ್ಥಾತ್ ಆದ್ದರಿಂದ ಈ ರೀತಿ ಬೆಂಗಳೂರಲ್ಲಿ ನಮ್ಮ ತಂಗಿ ಇರ್ತಾಳೆ, ನಮ್ಮ ಅಕ್ಕನೂ ಅಲ್ಲೇ ಇರ್ತಾಳೆ. ನಮ್ಮ ತಂಗಿಗೆ ಒಬ್ಬ ಮಗ ಇದನು ಶ್ಯಾಮ್, ಅವ ಬಂದಿದ್ನಲ್ಲ ನಾನು ಗೀತಾ ಕೋರ್ಸ್ನಲ್ಲಿ ಬಂದಿದ್ದೆ. ಅವನಿಗೇನಾಯ್ತು, ತೊದಲ್ತಾನ ಅವ ಮಾತಾಡುವಾಗ, ಸಣ್ಣ ಮಗು ಇನ್ನು. ನಾನು ಕೇಳಿದ್ ಹಿಂಗೆ ಯಾಕ ಅಂತ, ನಾನಂದೆ ಬಜಿ ಇರ್ತದೆ, ಬಜೆ ಬಜಿ ಗೊತ್ತಾ, ಅದ್ರ ಬಜಿ ಬೇರೆ ಇರ್ತದೆ, ಅದನ್ನ ತಿಕ್ಕಿ ನೆಕ್ಕಿಸ್ಬೇಕು ಅಂತ ಹೇಳಿದ್ರು. ಅದರಿಂದ ವಾಕ್ ಶುದ್ಧಿ ಆಗ್ತದೆ, ಅಂದ್ರೆ ನಾಲಿಗೆ ಸರಳ ಆಗ್ತದೆ ಮತ್ತು ಬುದ್ಧಿನೂ ಬೆಳೀತದೆ ಅಂತಂದು ನಾನು ಓದಿದ್ದೆ. ಅದನ್ನ ಹೇಳಿದೆ ನಮ್ಮ ತಂಗಿಗೆ. ಅವನು ಅವಳು ಅದನ್ನ ನಿಕ್ಕಿಸ್ತದ ಜೇನುತುಪ್ಪ ಅದನ್ನ ಹಾಕಿ. ಆಮೇಲೆ ಇನ್ನೊಬ್ರು ಹೇಳಿದ್ರಂತ, ಅಲ್ಲಿ ಒಬ್ಬರು ಡಾಕ್ಟರ್ ಹೇಳಿದ್ರು, ಅವ್ರೇನು ಹೇಳಿದ್ರು, ಗಿಳಿ ಏನ್ ತಿಂದಂತ ಹಣ್ಣು ಇರ್ತಾವಲ್ಲ, ಯಾವ ಹಣ್ಣು ಇರಲಿ, ವಿಶೇಷವಾಗಿ ಪ್ಯಾರಲ ಹಣ್ಣು ಮಾವಿನ ಹಣ್ಣು, ಆ ಹಣ್ಣನ್ನು ತಿನ್ನಿಸಿದ್ರ ಅವನಿಗೆ ಶುದ್ಧ ಆಗ್ತದೆ ನೋಡ್ರಿ ಅಂತ ಹೇಳಿದ್ರು. ನೋಡ್ರಿ, ನನಗ ಈ ತಕ್ಷಣ ಇದನ್ನ ಓದಿದ ಕೂಡಲೇ ನೆನಪು ಬಂತು. ಅಂದ್ರೆ ಗಿಳಿ ಏನಾಗಿದೆ ಅದರಲ್ಲಿ ಎಷ್ಟು ಆ ಗುಣಗಳದಾವ ಅಂತಂದ್ರೆ, ಆದ್ರಿಂದ ಎಲ್ಲಾದ ದೇವ್ರೇನ್ ಮಾಡಿದನಲ್ಲ ಎಲ್ಲಾ ಪ್ರಾಣಿಗೂ ಒಂದು ಅರ್ಥ ಇದೆ. ಇವರು ಆಕಳವನ್ನ ಕವಳಿಸ್ತಾ ಇದಾರೆ ಬೆಳಗ್ಗೆ ಸಾಯಂಕಾಲ ರಾತ್ರಿ, ಅದು ಕವಳಿಸಿಕ್ ಮಾಡಿಲ್ಲ ದೇವ್ರ, ಯಾಕೆ ಅದರಿಂದ ಹಾಲು ಮತ್ತು ಗೋಬರ ಮತ್ತು ಗೋಮೂತ್ರ ಸಿಕ್ತು. ಗೊಬ್ಬರದಿಂದ ನಿಮ್ಮ ನೆಲಕ್ಕೆ ಗೊಬ್ಬರ ಆಗ್ತದೆ, ಗೋಮೂತ್ರದಿಂದ ಅದೇನಾಗ್ತದೆ ಅದು ಕೀಟನಾಶಕ, ಅದು ಅಲ್ಲಿರೋ ಕೀಟ ಇನ್ನು ಒಳಗಿರೋ ಕೀಟನೂ ನಾಶ ಮಾಡ್ತದೆ, ಅಲ್ಲಿ ಕೆಮಿಕಲ್ ಹೊಡೆಯೋ ಅವಶ್ಯಕತೆ ಇಲ್ಲ. ಅದನ್ನು ಹಾಕಿದ್ರೆ ಏನಾಗ್ತದೆ, ಕೀಟನಾಶಕ ಆಯ್ತು, ಆಮೇಲೆ ಗೊಬ್ಬರ ಅದು ಗೊಬ್ಬರ ಆಯ್ತು, ಆಮೇಲೆ ಹಾಲು ಕುಡೀರಿ ಅಂದ್ರೆ ಅವ್ರಿಗೆ ಅದು ಇಷ್ಟ ಇಲ್ಲ, ಅವರಿಗೆ ರಕ್ತ ಕುಡಿಯೋಕೆ ಇಷ್ಟ, ಏನು ಹೇಳಬೇಕು. ಅದೇ ರೀತಿ ಪ್ರತಿಯೊಂದು ಪ್ರಾಣಿನೂ ದೇವರು ಇಲ್ಲಿ ಉತ್ಪತ್ತಿ ಮಾಡಿದ್ದಾನೆ, ಪ್ರತಿಯೊಂದು ಪ್ರಾಣಿಗೂ ಅರ್ಥ. ಒಂದು ಗಿಳಿ ನೋಡ್ರಿ, ಗಿಳಿಯಿಂದ ಇಷ್ಟು ಕೆಲಸ ಆಗ್ತದೆ ಅದು ನಮ್ಗೆ ಗೊತ್ತೇ ಇಲ್ಲ. ಅದು ಯಾರೋ ಹಿಂಗ ಅವ್ರೇನು ಭಕ್ತರನಲ್ಲ, ಇದ್ರು ಇರ್ಬೋದು ಅವರು. ಆಮೇಲೆ ಒಂದೇ ಇದನ್ನ ಹೇಳ್ತಾರೇನು, ಈ ಜಗತ್ತಿನಲ್ಲಿ ಒಂದೇ ಒಂದು ಪ್ರಾಣಿ ಅಥವಾ ಒಂದೇ ಒಂದು ಕೀಟ ಅಥವಾ ಪಶು ಪಕ್ಷಿ ಅದು ಈ ಜಗತ್ತಿನೊಳಗಿಲ್ಲ ಅಂದ್ರೆ ಇಡೀ ಇದು ವ್ಯತ್ಯಾಸ ಆಗ್ತದೆ, ಸಮತೋಲನ ಕೆಟ್ಟ ಹೋಗ್ತದೆ. ಹೇಳ್ತಾರೆ 84 ಜೀವರಾಶಿಗಳನ್ನ ಕೃಷ್ಣ ಮಾಡಿದ್ದಾನೆ, ಅದರೊಳಗೆ ಒಂದು ಜೀವರಾಶಿಗೇನಾದ್ರೂ ಧಕ್ಕೆ ಉಂಟಾದ್ರೂ ಕೂಡ ಇಡೀ ಪರಿಸರಕ್ಕೆ ಸಮತೋಲನೆ ಅಸಮತೋಲನೆ ಉಂಟಾಗ್ತದೆ. ಆದ್ರೆ ಒಂದೊಂದು ಪ್ರಾಣಿ ಸತ್ತು ಹೋದ್ರೆ ಪೂರ್ಣ ನಿರ್ವಂಶ ಆದ್ರೂ ಕೂಡ ಈ ಪೃಥ್ವಿಗೆ ಈ ಪರಿಸರಕ್ಕೆ ನಿಸರ್ಗಕ್ಕೆ ಏನು ಸಮಸ್ಯೆ ಇಲ್ಲ. ಅದ್ಯಾವುದು ಪ್ರಾಣಿ? ಆ ಮನುಷ್ಯ ಒಬ್ಬನು ಇಲ್ಲ ಅಂತಂದ್ರೆ ಎಲ್ಲಾನು ಸರಿ ಇರ್ತದೆ. ಅವ ಇರೋದ್ರಿಂದನೇ ಈ ಪರಿಸರ ಹಿಂಗಾಗಿದೆ ಹೇಳ್ತಾನೆ. ಆದ್ರಿಂದ ಪ್ರತಿಯೊಂದು ಜೀವರಾಶಿಗೂ ಅಷ್ಟು ಬೆಲೆ ಇದೆ. ಇಲ್ಲದ್ರೆ ಕೃಷ್ಣ ಅದು ಇಲ್ಲ ಅಂತಂದ್ರೆ ಕೊಡ್ತಾ ಇರಲಿಲ್ಲ. ಹೌದಲ್ಲ, ಇದ್ರೊಳಗೆ ಪ್ರತಿಯೊಂದು ಏನಿದು ಇವು ಏನದವಲ್ಲ ಇನ್ಸ್ಟ್ರೂಮೆಂಟ್, ಪ್ರತಿಯೊಂದು ಒಳಗಿರೋ ಪ್ರತಿಯೊಂದು ಇದಕ್ಕೂ ಅರ್ಥ ಇದೆ. ಅದ್ರೊಳಗೆ ಒಂದಿಲ್ಲ ಅಂದ್ರೆ ಇದು ಕೆಲಸ ನಡೆಯೋದು ಅಲ್ಲ. ಅದೇ ರೀತಿ ಅಂಗಾಂಗಗಳನ್ನ ದೇವ್ರು ಕೊಟ್ಟಿದ್ದಾರೆ, ಅದ್ರೊಳಗೆ ಒಂದನ್ನು ಕೆಲಸ ಮಾಡಲಿಲ್ಲ ಅಂತಂದ್ರೆ ಅಲ್ಲೆಲ್ಲ ಕೆಲಸ ನಿಂತರು. ಅದೇ ರೀತಿ ಇಡೀ ಪರಿಸರ ಅಸಮತೋಲನ ಆಗ್ತದೆ ಯಾವಾಗ ಒಂದು ಕೂಡ ಅದರಲ್ಲಿ ಸರಿಯಾಗಿ ಕೆಲಸ ಮಾಡಲಿಲ್ಲ. ಆದ್ರಿಂದ ಪ್ರತಿಯೊಂದು ಪ್ರಾಣಿ ಪಶು ಪಕ್ಷಿಯನ್ನು ದೇವರು ಇಲ್ಲಿ ಉತ್ಪತ್ತಿ ಮಾಡ್ತಾರೆ. ಈಗ ಮೊನ್ನೆ ಒಂದ್ಸರಿ ನಾವು ಹೋಗ್ತಾ ಇದ್ವಿ, ನಾವು ಪ್ರಭುಗಳು ಅವರು ಹೇಳಿದ್ರು ಒಂದ್ಸರಿ, ಈಗ ಮೊಬೈಲ್ ನಾವು ಉಪಯೋಗಿಸ್ತಾ ಇದ್ದೀವಿ, ಅದರಿಂದ ಏನಾಗ್ತದೆ ಗುಬ್ಬಿ ಸಾಯ್ತಾ ಇದಾವಂತ. ಯಾಕಂದ್ರ ಈ ಮೊಬೈಲ್ ಅದ್ರದ್ದೇನು ಇದೇನೈತಲ್ಲ ಧ್ವನಿ ತರಂಗಗಳು, ಆ ತರಂಗಗಳಿಂದ ನಮಗೆ ಬ್ರೈನ್ ಕ್ಯಾನ್ಸರ್ ಆಗ್ತೈತಿ, ಅದು ಜನರಿಗೆ ಗೊತ್ತಿಲ್ಲ. ಆದ್ರಿಂದ ಮೊಬೈಲ್ ಹೆಂಗೆ ಹಿಡಿದು ಮಾತಾಡ್ಬೇಕು, ನೀವು ಕೂಡ ಹಿಂಗೆ ಇದ್ದದ್ದನ್ನ ಸ್ಪೀಕರ್ ಇದ್ದು ತಗೊಳ್ರಿ, ಯಾಕಂದ್ರೆ ಹಿಂಗೆ ಕಿವಿಯಾಗಿ ಇಟ್ಕೊಂಡು ಜಾಸ್ತಿ ಹಿಂಗೆ ಹಿಡಿದು ಮಾಡಬಾರ್ದು, ಅದನ್ನ ಸೀದ ಒಯ್ದು ಅಲ್ಲಿ ಹಾಕ್ಬಿಡ್ಬೇಕು. ಆದ್ರೆ ಆಗೋದಿಲ್ಲ, ನಮಗೂ ಆಗೋದಿಲ್ಲ ನಿಮಗೂ ಆಗೋದು. ಆದ್ರಿಂದ ಏನು ಮಾಡ್ಬೇಕು, ಅಟ್ಲೀಸ್ಟ್ ಇಷ್ಟು ದೂರ ಹಿಡಿದು ಮಾತಾಡ್ಬೇಕು. ಅದರಿಂದ ಏನಾಗ್ತದೆ, ಇವತ್ತು ಬರೋ ಕ್ಯಾನ್ಸರ್ ನಾಡ್ದ ಬರೋ ಹೋಗು ಎರಡು ದಿವಸ ಅಲ್ಲ, ಇವತ್ತು ಬರೋ ಹಿಂಗ ಹಿಡಿದ್ರೆ ನಾಡ್ದು ಬರ್ತದೆ, ಹಿಂಗ ಹಿಡಿದ್ರೆ ಇವತ್ತೇ ಬರ್ತದೆ, ಯಾವ್ದು ಬೇಕು. ಎರಡು ದಿವಸ ಚಂದಾಗಿ ನಾವು ಭಾಗವತ ಓದೋಣ, ಜಪ ಮಾಡೋಣ, ಮತ್ ನಾಡ್ದ ಏನಾದ್ರೂ ನೋಡೋಣ ದೇವ್ರದ ಅದಲ್ಲ. ಆದ್ರಿಂದ ನಾಡ್ದು ಬರೋ ಕ್ಯಾನ್ಸರ್ ಇವತ್ತೇ ಬರ್ತದೆ ಹಿಂಗ ಹಿಡಿದ್ರೆ, ಅದಕ್ಕೆ ನಾವೇನ್ ಮಾಡ್ಬೇಕು, ಅದನ್ನ ನಾಡ್ದ ಬರಲಿ ಅಂತಂದು ಹೇಳಿ ಮುಂದೆ ಹಾಕ್ಬೇಕು ತಿಳಿತಾ. ಆಮೇಲೆ ಈ ರೀತಿ, ಆಮೇಲೆ ಇವು ಏನು ಏರೋಪ್ಲೇನ್ ಹೋಗ್ತಾ ಇದ್ದಾವೆ, ಏರೋಪ್ಲೇನ್ ಇಂದ ಏನಾಗ್ತದ, ಪೂರ ಓಜೋನ್ ಲೇಯರ್ ಹಾಳಾಗ್ತದ. ಓಜೋನ್ ಅಂದ್ರೆ ಏನು, ಈ ಸೂರ್ಯನಿಂದ ಅಲ್ಟ್ರಾ ವಯೊಲೆಟ್ ರೇಸ್ ಬರ್ತಾವ, ಅತಿ ನೀರಿನ ಕಿರಣಗಳು, ಅಂದ್ರೆ ಸೂರ್ಯನಿಂದ ಕೆಲವು ಕಿರಣಗಳು ಬರ್ತಾವ, ಆ ಕಿರಣಗಳು ಭೂಮಿ ಮೇಲೆ ಯಾರ್ದಾರು ಮನುಷ್ಯರ ಮೇಲೆ ಬಿದ್ರೆ ಆ ವ್ಯಕ್ತಿ ಅವನಿಗೆ ಕ್ಯಾನ್ಸರ್ ಇದು 28 ರೋಗಗಳಾಗ್ತವೆ. ಅದನ್ನ ತಡಿತಾ ಇದ್ದಾವೇನು, ಅದು ಓಜೋನ್ ಲೇಯರ್. ಅದು ಓಜೋನ್ ಹೆಂಗ್ ಕಟ್ ಆಗ್ತದ, ಮೊಟ್ಟ ಮೊದಲನೇದಾಗಿ ಇದೇನಿದೆ ಕಾರ್ಬನ್ ಡೈಆಕ್ಸೈಡ್ ಹೋಗ್ತದ ಅದರಿಂದ, ಆಮೇಲೆ ಕೆಮಿಕಲ್ಸ್ ಬಿಡೋದ್ರಿಂದ, ಆಮೇಲೆ ವಿಶೇಷವಾಗಿ ಏರೋಪ್ಲೇನ್ ಏರೋಪ್ಲೇನ್ ನಿಂದ ಏನು ಗ್ಯಾಸೋಲಿನ್ ಅದರಿಂದ ಹೋಗ್ತದೆ. ಅದರಿಂದ ಫ್ರಿಜ್ ನಿಂದನೂ ಕೂಡ ಎ ಸಿ ಫ್ರಿಜ್ ಅದರಲ್ಲಿ ಸಿ ಎಫ್ ಸಿ ಅಂತಂದ್ರೆ ಒಂದು ಕೆಮಿಕಲ್ ಇರ್ತದೆ. ಆ ಕೆಮಿಕಲ್ ಡೈರೆಕ್ಟ್ ಏನ್ ಮಾಡ್ತದೆ, ಅದು ಓಝೋನ್ ಕಟ್ ಮಾಡುದು. ಆದ್ರಿಂದ ಇದನ್ನ ನಾವ್ ಹೇಳ್ತಾರಲ್ಲ, ಅವರೇ ಹೇಳ್ತಾರೆ, ಅವರ ಕಂಡು ಹಿಡ್ತಾರೆ, ಅವರೇ ಹೇಳ್ತಾರೆ ಇದರಿಂದ ಹಿಂಗಾಗ್ತದೆ ಅಂತ. ಆಮೇಲೆ ಮತ್ತ ಆಧುನಿಕ ಇವೇನು ವಸ್ತುಗಳೇನ ಬಂದಿದಾವ ಸಂಶೋಧನೆ, ಮತ್ತೆ ಇದನ್ನ ಉಪಯೋಗಿಸ್ಬೇಕು ಉಪಯೋಗಿಸ್ಬಾರ್ದು. ಇವ್ ಉಪಯೋಗಿಸಿದ್ರ ಮತ್ ನೀವ ಹೇಳ್ತೀರಿ ಏನ್ರಿ, ನೀವ ಹಿಂಗ್ ಮಾತಾಡ್ತೀರಿ, ಮತ್ ನೀವ ಕಾರ್ನೊಳಗ ಅಡ್ಡಾಡ್ತೀರಿ, ನೀವ ಏರೋಪ್ಲೇನ್ ಒಳಗ ಅಡ್ಡಾಡ್ತೀರಿ, ನೀವ ಇದನ್ನ ಉಪಯೋಗಿಸ್ತೀರಿ, ನೀವ ಮೊಬೈಲ್ ಉಪಯೋಗಿಸ್ತೀರಿ, ಇದಕ್ಕೇನ ಇದಕ್ಕೇನು ಉತ್ತರ? ಬೆಸ್ಟ್ ಯೂಸ್ ಆಫ್ ದ ಬ್ಯಾಡ್ ಬಾರ್ಗೇನ್ ಅಂತಾರೆ ಇಂಗ್ಲಿಷ್ನಲ್ಲಿ. ಬೆಸ್ಟ್ ಯೂಸ್ ಆಫ್ ದಿ ಬ್ಯಾಡ್ ಬಾರ್ಗೇನ್. ಬ್ಯಾಡ್ ಬಾರ್ಗೇನ್ ಅಂದ್ರೆ ಮೋಸದ ವ್ಯವಹಾರ. ಘಾಟೆಕ ಸೌದ ಅಂತಾರೆ ಹಿಂದಿ ಒಳಗೆ, ಏನಂತಾರ ಘಾಟೆಕ ಸೌದ ಅಂದ್ರೆ ಏನ? ಈಗ ನಾವೊಂದೇನ ಸಾಮಾನ ತಗೊಳಕ್ ಹೋದ್ವಿ ಮಾರ್ಕೆಟ್ ನೊಳಗ, 5 ರೂಪಾಯಿ ಇದ್ದದ 55 ರೂಪಾಯಿ ಕೊಟ್ಟವ. ಈಗ ಮನೆಗ್ ತಗೊಂಡ್ ಬಂದ್ಬಿಟ್ಟೆ, ಅದ್ರದ್ದು ಬೆಲೆ 5 ರೂಪಾಯಿ, ಅದು 55 ರೂಪಾಯಿ ಖರ್ಚು ಮಾಡಿದ್ವಿ, ನಮಗ್ ಮೋಸ ಮಾಡಿದ್ರು. ಹೌದು, ಈಗ ತಂದಿದ್ದಾಯ್ತು, ಈಗೇನ್ ಮಾಡ್ಬೇಕು? ಅದನ್ನ ಉಪಯೋಗಿಸ್ರಿ. ಅರ್ಥಾತ ಮೋಸ ಮಾಡಿ ನಿಮಗ ವ್ಯವಹಾರ ಮಾಡಿ 55 ರೂಪಾಯಿ ಕೊಟ್ಬಿಟ್ಟನ 5 ರೂಪಾಯಿ ತಿಳಿತಾನೆ. ಈಗ ಅದನ್ನ ತಂದು 55 ರೂಪಾಯಿ ಖರ್ಚಾಯ್ತು ಅಂತ ಹೇಳಿ ಚಿಂತೆ ಮಾಡೋದಕ್ಕಿಂತನು, ಅವನಿಗೆ ಶಾಪ ಹುಡುಕೊಡೋದಕ್ಕಿಂತನು, ಅವ ಎಲ್ಲದನ್ನ ಹುಡ್ಕೊಂಡು ಹೋಗೋ ಅಂತಂದ ಹೇಳಿ 5,000 ರೂಪಾಯಿ ಖರ್ಚು ಮಾಡೋದಕ್ಕಿಂತನು 55 ರೂಪಾಯಿ ಆಗಿದ್ದಾಯ್ತು, ಮನೆಗ್ ಬಂದೈತಿ, ಈಗ ಏನ್ ಮಾಡ್ಬೇಕು ಅದನ್ನ ನೋಡ್ರಿ. ತಿಳಿತಾ, ಈಗ ಹಣ್ಣು 5 ರೂಪಾಯಿದ ಹಣ್ಣು 55 ರೂಪಾಯಿ ಕೊಟ್ಬಿಟ್ಟ, ಈಗೇನ್ ಮಾಡೋದು ಅದನ್ನ? ಹಂಗ ಸುಮ್ಮನೆ ಕುಂದ್ರದ, ಅದನ್ನ ದೇವರಿಗೆ ಅರ್ಪಣೆ ಮಾಡಿ ತಿನ್ಬಿಡ್ಬೇಕು, ಮುಗಿದಷ್ಟ. ಅದೇ ರೀತಿ ಇವರಿಷ್ಟೆಲ್ಲ ಮಾಡಿಟ್ಟು ಹೋಗ್ಬಿಟ್ಟರು, ಅದು ಘಾಟೆ ಕಸೌದ ಅಂದ್ರೇನು, ಅದು ಮೋಸ ಹೋಗ್ಯಾರು ನಮಗ. ಇಷ್ಟೆಲ್ಲ ಸೌಲಭ್ಯಗಳನ್ನು ಕೊಟ್ಟು ಮೊಬೈಲ್ ಕೊಟ್ಟರು, ಜೊತೆಗೆ ಏನು ಕೊಟ್ಟರು, ಕ್ಯಾನ್ಸರ್ನು ಕೊಟ್ಟು ಹೋದ್ರು. ಮತ್ತೀಗೇನು ಮಾಡ್ಬೇಕು? ಕ್ಯಾನ್ಸರ್ 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 ಅಂತ ಹೇಳಿ ಸುಮ್ಮನೆ ಕೊಡೋಕ್ಕಾಗಲ್ಲ. ಆಯ್ತು, ಮೊಬೈಲ್ ಎದಕ್ಕೆ ಉಪಯೋಗಿಸ್ರಿ? ಕೃಷ್ಣನ ಸೇವೆಯಲ್ಲಿ ಉಪಯೋಗಿಸ್ರಿ. ಆಮೇಲೆ ಕಾರ್ ಇದೆ, ಕಾರಲ್ಲಿ ಉಪಯೋಗಿಸ್ರಿ. ಆಯ್ತು, ಇಲ್ಲಿಂದ ಮಂದಿರಕ್ಕೆ ಹೋಗ್ಲಿಕ್ಕೆ ಉಪಯೋಗಿಸ್ರಿ. ಮೈಕ್ರೋಫೋನ್ ಇದೆ, ಮೈಕ್ರೋಫೋನ್ ಹೆಚ್ಚಾಗಿ ಎದಕ್ ಮಾಡ್ಯಾರ? ಭಾಗವತಂ ಕ್ಲಾಸ್ ಕೊಡ್ಲಿ ಅಂತ ಹೇಳಿ ಅವ್ರು ಇದನ್ನ ಮಾಡಿಲ್ಲ, ಎದಕ್ ಮಾಡಿದ್ರು? ಫಿಲ್ಮ್ ಹಾಡ್ ಹೇಳಿಕ್ಕೆ ಇದನ್ನ ಮಾಡಿದ್ರು, ಅಥವಾ ಭಾಷಣ ಬಿಗ್ಯಾಕ್ ಮಾಡಿದ್ರು. ತಿಳಿದಾ? ಆದ್ರೆ ನಾವ್ ಇದನ್ನ ಎದ್ ಉಪಯೋಗಿಸಾಕತ್ತೇವೆ, ಭಾಗವತಂಗ್ ಉಪಯೋಗಿಸ್ತೇವೆ. ಅದ್ರಲ್ಲಿ ಜಗತ್ತೊಳಗ ಎಲ್ಲಾ ವಸ್ತುಗಳು ನಿರ್ಮಾಣ ಆಗಿದ್ದಾವೆ, ಅವು ಇದಿಷ್ಟೊಂದು ಅವಶ್ಯಕತೆ ಇರಲಿಲ್ಲ. ಭಾಗವತಂ ಕ್ಲಾಸ್ ಇವ್ರು ಯಾವಾಗ ಕೊಟ್ರಿ? ಯಾರು? ಶ್ರೀಮದ್ ಶುಕದೇವ್ ಗೋಸ್ವಾಮಿಗಳು. ಅವಾಗ ಇಡೀ ವಿಶ್ವ ಅಲ್ಲ, ಇಡೀ ಬ್ರಹ್ಮಾಂಡದಿಂದ ಎಲ್ಲಾ ಋಷಿ ಮುನಿಗಳು ಬಂದಿದ್ರು. ವಿಶ್ವಾಮಿತ್ರ, ಅತ್ರಿ, ಗೌತಮ್, ವ್ಯಾಸದೇವ್, ನಾರದ್ ಮುನಿ, ಆಮೇಲೆ ಅಗಸ್ತ್ಯ ಮುನಿ, ಅನಂತ, ಇಡೀ ವಿಶ್ವ ಬ್ರಹ್ಮಾಂಡದಲ್ಲಿ ಇರತಕ್ಕಂತ ಎಲ್ಲ ದೇವಿ ದೇವತೆಗಳು ಕೂಡ ಬಂದಿದ್ರು. ಭಾಗವತಂ ಕೇಳಲಿಕ್ಕೆ ಯಾರು ಬಂದಿದ್ದ? ಯಮದೇವನು, ಯಮಧರ್ಮರಾಜನು ಬಂದಿದ್ದ. ಯಮಧರ್ಮನು ಇಲ್ಲಿ ಬಂದು ಕೂಡ್ತಾನ ಭಾಗವತ ಕೇಳಲಿಕ್ಕೆ. ಯಾಕೆ? ಅವನು ಮಹಾನ್ ವೈಷ್ಣವೇನ ಅಲ್ಲ, ಯಮಧರ್ಮನೇ ಈ ಜಗತ್ತಿಗೆ ಇದಿಷ್ಟರಾಗಿ ಬಂದ. ಹೌದಲ್ಲ, ಮತ್ತೆ ಯಮಧರ್ಮ ಇಲ್ಲಿ ಕೂತ್ಕೊಂಡು ಕೇಳತ್ತದನ್ ಅಂದ್ರೆ ಅವ ಆರಾಮದಾನ ಅಂದ್ರೆ ಆ ಟೈಮ್ನೊಳಗ ಅವ ಯಾರಿಗೂ ತ್ರಾಸ ಕೊಡೋದಿಲ್ಲ. ಹೌದಲ್ಲ, ಯಾಕಂದ್ರೆ ಯಮಧರ್ಮ ಇಲ್ಲಿ ಬಂದು ಕೂಡ್ತಾನೆ, ಯಾಕಂದ್ರೆ ಅವನಿಗೂ ಭಾಗವತಂ ಕೇಳಲಿಕ್ಕೆ ಇಷ್ಟ ಇದೆ, ಅವನು ಭಕ್ತ ಇದ್ದಾನೆ. ಮತ್ತೆ ಹಂಗಿರುವಾಗ ಭಾಗವತಮ್ಮನಾಗಿದ್ದವ್ರಿಗೆ ಅವ ಹೆಂಗ ನರಕಕ್ಕೆ ಕರ್ಕೊಂಡು ಹೋಗ್ತಾನೆ? ತಾನ್ ಕೆಲಸ ಮಾಡೋದನ್ನ ನಾವು ಮಾಡಕತ್ತೇವೆ ಇಲ್ಲಿ ಎಲ್ಲರೂ ಕೂತ್ಕೊಂಡು. ಮತ್ತೆ ಹಂಗಿರುವಾಗ ನಮಗೆ ಯಮಧರ್ಮನ ಚಿಂತೆ ಭಯ ಇಲ್ಲ, ಯಾಕೆ ಯಮಧರ್ಮನು ಕೂತ್ಕೊಂಡು ಭಾಗವತಂ ಕೇಳ್ತಾನೆ. ಹೇಳ್ದಾ? ಅವಂತನ ನಾ ಮಾಡೋ ಕೆಲಸ ಇವ್ರು ಮಾಡಕತ್ತಾರ, ಮತ್ತೆ ಇವ್ರಿಗೆ ನಾ ಯಾರಿಗೆ ಕರ್ಕೊಂಡು ಹೋಗ್ತಾನೆ? ಇದಕ್ಕ ಯಾರು ಕೃಷ್ಣನ ಅಭಕ್ತಿರ್ತಾರೋ ಅವ್ರಿಗೆ ನಾನು ಕರ್ಕೊಂಡು ಹೋಗ್ತಾರೆ. ಕೃಷ್ಣನ ಭಕ್ತರು ನಾನು ಹೆಂಗ್ ಕರ್ಕೊಂಡು? ಇಂಥ ಭಾಗವತಂ ಕ್ಲಾಸ್ ಅಲ್ಲಿ ಆತು, ಆವಾಗ ಅಲ್ಲಿ ಮೈಕ್ರೋಫೋನ್ ಅವಶ್ಯಕತೆ ಇರಲಿಲ್ಲ. ಅಂದ್ರೆ ಅಲ್ಲಿ ಮೊಟ್ಟ ಮೊದಲಿಗೆ ವಾತಾವರಣ ಶಾಂತಿ ಇತ್ತು, ಎರಡನೇದ್ದು ಅವ್ರ ವಾಣಿಯಲ್ಲಿ ಎಷ್ಟು ಶಕ್ತಿ ಇತ್ತು, ವಿದೌಟ್ ಮೈಕ್ರೋಫೋನ್ ಅವರು ಎಲ್ಲರಿಗೂ ಮಾತಾಡ್ಬೋದಾಗಿತ್ತು. ಆಮೇಲೆ ಸುತ ಗೋಸ್ವಾಮಿ ಅವರು ಕೂಡ ಮೈಕ್ರೋಫೋನ್ ನಲ್ಲಿ ಮಾತಾಡಲ. 60,000 ಋಷಿಮುನಿಗಳು ಕೂಡಿದ್ರು ಎಲ್ಲಿ? ನೈಮಿಷಾರಣ್ಯದಲ್ಲಿ. ಆಮೇಲೆ ಒಂದ್ ಇಷ್ಟೆಲ್ಲ ಮಂದಿ ಕೂಡಿದ್ರು, ಅವ್ರಿಗಿನ ಅವರು ಮೈಕ್ರೋಫೋನ್ ಇಲ್ದೇನೆ ಭಾಗವತಂ ಕ್ಲಾಸ್ ಕೊಟ್ರು. ಮತ್ತಿವಾಗ ಮೈಕ್ರೋಫೋನ್ ಐತೆ ಅಂದ್ರೆ ಮತ್ತೆ ಮೈಕ್ರೋಫೋನ್ ಯೂಸ್ ಮಾಡಾಗತ್ತೆ. ಅದರದ ಚಾಕು ಒಳ್ಳೇದ ಕೆಟ್ಟದ್ದ, ಅದು ಒಳ್ಳೇದು ಹೌದು ಕೆಟ್ಟದ್ದು ಹೌದು. ಅದು ಒಳ್ಳೇದು ಯಾಕೆ, ಯಾವಾಗ ಅದು ಒಬ್ಬ ಡಾಕ್ಟರ್ ಕೈಯಾಗಿ ಸಿಕ್ಕರೆ ಅದು ಒಳ್ಳೇದಾಗ್ತದೆ, ಅಥವಾ ಒಬ್ಬ ಕಳ್ಳನ ಕೈಯಾಗಿ ಸಿಕ್ಕರೆ ಅದು ಕೆಟ್ಟದ್ದಾಗ್ತದೆ. ಅದೇ ರೀತಿ ಈ ಇನ್ಸ್ಟ್ರೂಮೆಂಟ್ ಇವು ಒಳ್ಳೇದು ಕೆಟ್ಟದಂತ ಅಲ್ಲ, ಇವೇನಿವು ಇವು ಇನ್ ನ್ಯೂಟ್ರಲ್ ಅದಾವ. ನೀವು ಅದನ್ನು ಒಳ್ಳೇದಕ್ಕೆ ಯೂಸ್ ಮಾಡಿದ್ರೆ ಒಳ್ಳೇದು, ಕೆಟ್ಟದಕ್ಕೆ ಯೂಸ್ ಮಾಡಿದ್ರೆ ಕೆಟ್ಟದ್ದು. ಅದೇ ರೀತಿ ಮೈಕ್ರೋಫೋನ್ ಅಥವಾ ಮೊಬೈಲ್ ಅಥವಾ ಇದು ಅದು ಅದು ಅದರಿಂದ ಸ್ವಲ್ಪ ಹಾನಿ ಉಂಟಾಗ್ತದೆ. ಜೊತೆಗೆ ಏನತಿ, ಅಟ್ ಲೀಸ್ಟ್ ನಾವು ಅದನ್ನು ಉಪಯೋಗಿಸ್ತಾ ಇದ್ದಾವೆ. ಇವಾಗ 55 ರೂಪಾಯಿ ತೊಂಬಂದು ಹಣ್ಣು ತಂದ್ವಿ, ಆದ್ರೆ ಅಟ್ಲೀಸ್ಟ್ ಈಗ ಅದನ್ನು ಕೃಷ್ಣಗೆ ನೈವೇದ್ಯ ಮಾಡಿಬಿಟ್ಟಿವಿ, ಅದು ಪ್ರಸಾದ. ಆ ಪ್ರಸಾದ ತಿಂದ್ರೆ ನಾವು ಕೃಷ್ಣನ ಅನುಗ್ರಹ ಆಗ್ತದೆ ನೋಡ್ರಿ. ಮೋಸದೊಳಗೂ ನಾವೇನ್ ಮಾಡಿದ್ವಿ, ಫಾಯ್ದಾ ಮಾಡ್ಕೊಂಡ್ವಿ, ಚಿಂತೆ ಮಾಡ್ಕೊಂತ ಕೂಡಲಿ. ಅದರಿಂದ ಒಬ್ಬ ಮಹಾನ್ ಒಳ್ಳೆ ವ್ಯಾಪಾರಸ್ಥ ಏನ್ ಮಾಡ್ತಾನ, ಅವ ಮಾರ್ಕೆಟ್ನೊಳಗೆ ಏನೋ ಸಮಸ್ಯೆ ಇದ್ರು ಅವನ್ ಮಾತ್ರ ಅವನು ಪ್ರಾಫಿಟ್ ತೆಗೆದ ತೆಗಿತ. ಅವನು ನಿಜವಾದ ವ್ಯಾಪಾರಸ್ಥ ಹೇಳ್ತ. ಇವತ್ತು ಮಾರ್ಕೆಟ್ನೊಳಗೆ ಅಕ್ಕಿಗೆ ಬೆಲೆ ಜಾಸ್ತಿ ಆಯ್ತು ಅಂದ್ರೆ ಅವನ ಹತ್ರ ಅಕ್ಕಿ ಇದ್ರೆ ಅವೇನು ಮಾಡ್ತಾನ, ಮಾರಿ ಅದ್ರ ಹಣ ಸಂಪಾದನೆ ಮಾಡ್ತಾನೆ. ಈಗ ಅಕ್ಕಿಗೆ ಸಮಸ್ಯೆ ಉಂಟಾಗುತ್ತೆ, ಅವನಿಗೆ ಗೊತ್ತದೆ ನಾಳೆ ಜೋಳಕ್ಕೂ ಸಮಸ್ಯೆ ಉಂಟಾಗುತ್ತೆ. ಆದ್ರೆ ನಾವೇನ್ ಮಾಡ್ತಾನ, ಈಗ ಖಾಲಿ ಜೋಳ ಆಗದೆ ಕಡಿಮೆ ರೇಟ್ ನೋಡಿ ಸಿಗ್ತಾ ಇದ್ದ ಅದನ್ನ ಈಗ ಸ್ಟಾಕ್ ಮಾಡ್ತಾನೆ. ಅವ ಅಕ್ಕಿ ಬಗ್ಗೆ ಜಾಸ್ತಿ ಚಿಂತೆ ಮಾಡೋದಿಲ್ಲ. ಆಮೇಲೆ 4 ತಿಂಗಳು ಹೋಗಿದ್ಮೇಲೆ ಜೋಳಕ್ಕೆ ಇರ್ತದ, ಆವಾಗ ಅವ ಫಾಯ್ದಾ ಮಾಡ್ಕೊಂಡ. ಅದರಿಂದ ಮುಂದೆ ಏನ್ ಮಾಡ್ಬೇಕು ಅದನ್ನು ವಿಚಾರ ಮಾಡ್ಬೇಕು ಹೊರತು ಹಿಂಗಾತಿ ಹಿಂಗಾತಿ ಅಂತೇಳಿ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಅದರಿಂದ ಶ್ರೀಮದ್ ಭಾಗವತ ನಮಗ್ ಸಿಕ್ಕಿದೆ. ಇದನ್ನ ಯಾವಾಗ ನಾವು ಸ್ವೀಕಾರ ಮಾಡ್ತೀವಿ, ಇರೋದು 4 ದಿವಸ ಮತ್ತೆ ಇರೋ ತನಕ ನಾವೇನ್ ಮಾಡ್ಬೇಕು, ಈ ರೀತಿ ಕೃಷ್ಣ ನಮ್ಗೇನ್ ಬಿಟ್ಟು ಹೋಗಿದ್ದಾನೆ, ಇದು ನಮ್ಮ ನಿಜವಾದ ಆಸ್ತಿ. ಯಾವುದು? ಶ್ರೀಮದ್ ಭಾಗವತ. ಭಕ್ತ ಸಿದ್ಧಾಂತ ಸರಸ್ವತಿ ಅವ್ರು ಹೇಳ್ತಾ ಇದ್ರು, ಈ ಜಗತ್ತಿನ ಎಲ್ಲಾ ಪುಸ್ತಕಗಳು ಸುಟ್ಟು ಹೋದ್ರು ಏನು ಚಿಂತೆ ಇಲ್ಲ, ಅದ್ರ ಒಂದ್ ಪುಸ್ತಕ ಉಳಿತಂದ್ರ ಎಲ್ಲಾನು ನಮಗಿದೆ ಅಂತ. ಅಲ್ಲ, ಅದೇನು ಶ್ರೀಮದ್ ಭಾಗವತ. ಯಾಕಂದ್ರೆ ಇದರಲ್ಲಿ ಏನೇನು ಅವಶ್ಯಕತೆ ಇದು, ಭೌತಿಕ ಆಧ್ಯಾತ್ಮಿಕ ಎಲ್ಲಾನು ಕೊಟ್ಟಿದ್ದಾನೆ ದೇವ್ರು. ಅದರಿಂದ ಇದು ಒಂದು ಪುಸ್ತಕ ನಾವು ಸ್ವೀಕಾರ ಮಾಡಿ ಓದೋದ್ರಿಂದ ಏನಾಗ್ತದೆ, ನಮ್ಮ ಜೀವನ ಸಾರ್ಥಕ ಆಗ್ತದೆ. ಅದರಿಂದ ಇವತ್ತು ನಾನು ಬೆಳಗಾವಿಗೆ ಹೋಗ್ತಾ ಇದ್ದೀನಿ, ಅದನ್ನ ಪ್ರಭುಗಳು ಏನಂದ್ರು ನಮಗೊಂದು ಇಂಗ್ಲಿಷ್ ಭಾಗವತ ಬೇಕಂತ. ಆಮೇಲೆ ಡಾಕ್ಟರ್ ಇವ್ರು ಯಾರು ಮೃತ್ಯುಂಜಯ ಗಾಣಗೇರ ಅವ್ರಿಗೆ ಕನ್ನಡ ಭಾಗವತ ಬೇಕು, ಭಾಗವತ ಅವ್ರಿಗೂ ಕೇಳ್ರಿ. ಮತ್ತೆ ಹೋಗ್ತಾ ಇದ್ದೀನಿ, ಮತ್ತೆ ಅವ್ರಿಗೆ ಬೇಕಂದ್ರೆ ತರ್ತೇನೆ. ಆದ್ದರಿಂದ ಇದು ಇನ್ನೂ ಬಹಳ ಇದೆ, ಇದು ಇಲ್ಲಿಗೆ ಇದನ್ನು ಸಮಾಪ್ತಿ ಮಾಡೋಣ. ಇದು ಈ ಭಾಗವತಂದ ಮಹತ್ವ ಮಹಾತ್ಮೆ. ಹರೇ ಕೃಷ್ಣ. ನಿಮ್ಗೆ ಯಾರಿಗೆ ಏನಾದರೂ ಪ್ರಶ್ನೆ ಇದ್ರೆ ಕೇಳಬಹುದು. ಅದು 10ನೇ ಸ್ಕಂದ ಸುಧಾಮನ ಕಥೆ ಏನು ಬರ್ತದಲ್ಲ ಅದರೊಳಗೆ ಸೇಮ್ ಅದೇ ಶ್ಲೋಕ. ಅದು ಯಾವಾಗ ಕೃಷ್ಣ ಇದನ್ನು ತಿಂತಾನ ಅವಲಕ್ಕಿ, ಅವಾಗ ಅಂದ್ರೇನು, ಕೃಷ್ಣ ಇಡೀ ಲಕ್ಷ್ಮೀಪತಿ ಇದ್ರು ಕೂಡ ಸುಧಾಮ ಏನು ಮಾಡಿದ, ಅವನಿಗೆ ಅವಲಕ್ಕಿ ತಿನ್ನಿಸಿ ಅವನಿಗೆ ಕೃಪಾ ಅವನಿಗೆ ಸಂತುಷ್ಟ ಪಡಿಸಿದ. ಅಂದ್ರೆ ಒಂದು ಸಣ್ಣ ಹಣ್ಣು ಹೂ ಎಲೆ ನೀರಿನಿಂದ ನಾವು ದೇವರಿಗೆ ಸಲ್ಲಿಸಿದ್ವಿ. ಸುಧಾಮನ ಹತ್ರ ಏನು ಇದ್ದಿದ್ದಿಲ್ಲ, ಅವನ ಹತ್ರ ಇದ್ದಿದ್ದೇನು, ಅದರಿಂದ ಅವಲಕ್ಕಿ ಕೊಟ್ಟ. ನಾವನು ಒಡದ ಅವಲಕ್ಕಿ ತಂದು ಕೃಷ್ಣ ತಗೊಂಡು ನೀನು ಸ್ವೀಕಾರ ಮಾಡಿಬಿಡು ಅಂದ್ರೆ ಕೃಷ್ಣ ಅಂತಾನೆ. ಅಲ್ಲೋ ತಮ್ಮ ನಿನ್ನ ಹತ್ರ ಇಷ್ಟೆಲ್ಲ ಇರೋವಾಗ ನೀ ಅವಲಕ್ಕಿ ತಂದು ಕೊಟ್ರೆ ನಾನೇ ಸ್ವೀಕಾರ ಮಾಡ. ಅವಲಕ್ಕಿ ಅವನು ಕೊಟ್ಟ, ಯಾಕಂದ್ರೆ ಅವನು ಇದ್ದಿದ್ದೇ ಅವನ ಹತ್ರ ಇದ್ದಿದ್ದೇ ಅವಲಕ್ಕಿ. ಹಂಗಿರುವಾಗ ಅವನು ಅವಲಕ್ಕಿ ಕೊಟ್ಟ ನಾನು ಸಂತುಷ್ಟ, ಆದ್ರೆ ನಿನ್ನ ಹತ್ರ ಇಷ್ಟೊಳ್ಳೆ ಇದೆ, ಮತ್ತೆ ನೀನ್ ಮಾತ್ರ ನನಗೆ ಅವಲಕ್ಕಿ ಕೊಟ್ರೆ ನಾನೇನ್ ಮೂರ್ಖ, ನನಗೆ ಅರ್ಥವಿಲ್ಲ ಅಂತಾನೆ ಕೃಷ್ಣ. ಆದ್ರಿಂದ ಜೀಸಸ್ ಕ್ರೈಸ್ಟ್, ಜೀಸಸ್ ಒಂದ್ಸಾರಿ ತನ್ನ ಶಿಷ್ಯರ ಜೊತೆ ಕೂತ್ಕೊಂಡಿದ್ದ. ಅವಾಗ ಒಬ್ಬ ಹೆಣ್ಮಗಳು ಬಂದ್ಲು, ವಯಸ್ಸಾಗಿ ಅವಳು ಬಂದು ಏನ್ ಮಾಡಿಲ್ಲ, ಅವಳ ಹತ್ರ ದಿನಾರ ಆಗಿನ ಕಾಲದ ಅಥವಾ ಒಂದು 10 ರೂಪಾಯಿ ಅಂತ ತಿಳ್ಕೊಂಡು 10 ರೂಪಾಯಿ ಕೊಡ್ಲೆ. ಆಮೇಲೆ ಅದ್ರಕ್ಕಿಂತ ಮೊದ್ಲ ಎಲ್ಲರೂ ಬಂದಿದ್ರು, ಅವರೆಲ್ಲರೂ ದೀಸಸನಿಗೆ ದಾನ ಕೊಟ್ಟೋಗಿದ್ರು. ಒಬ್ಬ ಬಂದ 10 ಲಕ್ಷ ರೂಪಾಯಿ ಕೊಟ್ಟ, ಇನ್ನೊಬ್ಬ ಬಂದ ಅದನ್ನು ಕೊಟ್ಟ, ಇದನ್ನು ಕೊಟ್ಟ. ಆಮೇಲೆ ಜೀಸಸ್ ಎಲ್ಲರೂ ಹೇಳಿದರು, ಈ ನೋಡ್ರಿ ಇವ್ರು ಇಷ್ಟು ದಾನ ಮಾಡ್ತಾರೆ, ಒಳ್ಳೇದು ಒಳ್ಳೇದು ಭಾಳ ಒಳ್ಳೇದು ಅಂತಂದು ಹೇಳಿದರು ಜೀಸಸ್. ಆಮೇಲೆ ಎಲ್ಲರೂ ಹೋಗಿದ್ಮೇಲೆ ಇವು ಹೆಣ್ಮಗಳು ಬಂದು, ಅವಳು ಎಷ್ಟು ಕೊಟ್ಲು 10 ರೂಪಾಯಿ. ಅದನ್ನು ನೋಡಿ ಎಲ್ಲರೂ ನಗಾಗ್ತೀವಿ, 10 ರೂಪಾಯಿ ಅದು ಏನಾಗ್ತೈತಿ, ನಡಿ 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 ಅಂತ ಇದನ್ನು ಮಾಡಕ್ಕ ರಾಜ ಅದೇ ಅವಹೇಳನ ಮಾಡಕ್ಕೆ. ಜೀಸಸ್ ನೋಡಿದರು, ಈ ನೀವು ಮಾಡೋದು ಸರಿಯಲ್ಲ, ನಿಮಗೆ ಬುದ್ಧಿ ಐತೆ, ಅವ್ರು ಕೊಟ್ಟಿದ್ದು 10 ರೂಪಾಯಿ, ಆದ್ರೆ ಅವಳ ಹತ್ರ ಇದ್ದಿದ್ದೆಷ್ಟು ಅಂದ್ರೆ ಪೂರಾ ಹಾಕಿದ ಮನೆ ಖಾಲಿ ಮಾಡಿ ತಗೊಂಬಂದು ಕೊಟ್ರವಳು ನನಗೆ. ಮತ್ತೆ ನೀವು ಇಷ್ಟೆಲ್ಲ ಕೊಟ್ರಿ, ಹಾ ಅದು ನೀವೇನು ಮನೆ ಖಾಲಿ ಮಾಡಲಿಲ್ಲ, ತಿಳಿದ ನೀವು ಕೊಟ್ಟಿದ್ರಿ, ನೀವು ಕೊಟ್ಟಿರಿ, ಇದು ಶ್ರೇ ಇದು ಒಳ್ಳೇದ, ಆದ್ರೆ ನೀವು ಸಾಕಷ್ಟು ಉಳಿಸ್ಕೊಂಡ್ರಿ ನಿಮ್ಮ ಸಲುವಾಗಿ. ಆದ್ರಿಂದ ಅವಳು ಏನ್ ಮಾಡಿದ್ಲು, ಅವಳು ತನ್ನ ಹತ್ರ ಏನು ಉಳಿಸ್ಕೊಳ್ಳದೆ ಇದ್ದದ್ದನ್ನೆಲ್ಲಾನು ಕೊಟ್ಲು. ಅವಳೇನ್ ಮಾಡಿದ್ಲು, 100% ದಾನ ಮಾಡಿದ್ಲು. ನೀವೆಷ್ಟು ದಾನ ಮಾಡಿದ್ರೆ 5% 10% ಏನೋ ಮಾಡಿದ್ರು. ಅದರಿಂದ ಅವಳ ದಾನ ಶ್ರೇಷ್ಠ ಅಂತಂದು ಜೀಸಸ್ ಹೇಳಿ ಜೀಸಸ್ ಇದಂದ. ಅದರಿಂದ ದೇವರೇನು ನೋಡ್ತಾನೋ, ನಾವು ಎಷ್ಟು ದಾನ ಕೊಡ್ತೇವೆ ಅದನ್ನ ನೋಡೋದಿಲ್ಲಂತ, ನಾವು ಎಷ್ಟು ಇಟ್ಟಿದ್ದೀವಿ ಸೈಡ್ಗೆ ಅದನ್ನು ನೋಡ್ತಾನ. ಆದ್ರಿಂದ ಒಬ್ಬ ಸಾಧು ಅಥವಾ ಸನ್ಯಾಸಿಗೆ ಯಾಕೆ ದಿನ ಬೆಲೆ ಕೊಡ್ತಾರ? ಈಗ ಇಲ್ಲೇ ಕರ್ನಾಟಕದ ಮುಖ್ಯಮಂತ್ರಿ ಬಂದ್ರೆ ಅವ್ನು ಕಾಲು ಹಿಡಿಯೋದಿಲ್ಲ, ಯಾರು ನಮಸ್ಕಾರ ಮಾಡ್ತಾರ ಬರ್ರಿ ಅಂತ ಹೇಳಿ. ಆದ್ರೆ ಒಬ್ಬ ಸಾಧಾರಣ ಸಾಧು ಅಥವಾ ಸನ್ಯಾಸಿ ಬಂದ್ರೆ ಅವ್ನು ಕಾಲು ಹಿಡಿತಾರೆ. ಯಾಕೆ? ಯಾಕಂದ್ರೆ ಅವನು ಎಲ್ಲವನ್ನು ಕೊಟ್ಟಿದ್ದಾನೆ ದೇವರು. ಆದ್ರೆ ಒಬ್ಬ ಮುಖ್ಯಮಂತ್ರಿ ಅಥವಾ ಗಣ್ಯ ವ್ಯಕ್ತಿ ಅವನು ಕೊಟ್ಟಿದ್ದಾನೆ ಸಮಾಜಕ್ಕೆ ಸಾಕಷ್ಟು ಹೆಲ್ಪ್ ಮಾಡ್ತಾನೆ. ಆದ್ರೆ ಅವನು ಕೊಟ್ಟದ್ದು ದಾನ ಮತ್ತೆ ಇವನು ಕೊಟ್ಟಿದ್ದಾನೆ, ಎರಡರದೊಳಗೆ ಏನದ ಅಂತರ ತಿಳಿದ. ಆದ್ರಿಂದ ನಾವು ಕೃಷ್ಣನಿಗೆ ನಮ್ಮ ಹತ್ರ ಏನಿದೆಯೋ ಎಲ್ಲವನ್ನು ಕೊಡ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಆದ್ರೂ ಕೃಷ್ಣ ನಮ್ಗೇನು ಇದನ್ ಮಾಡೋದಿಲ್ಲ, ಕೊಡ್ಲೇಬೇಕಂತಂದು ಹೇಳೋದಿಲ್ಲ. ಅದನ್ನ ನಾವು ಅರ್ಥ ಮಾಡಿಕೊಂಡು ನಾವು ಆದ್ರೂ ಕೂಡ ಕೃಷ್ಣಗ್ ನಾವು ಹೆಂಗಿದ್ರು ಎಂತ ಪರಿಸ್ಥಿತಿಯಲ್ಲಿದ್ರು ಕೂಡ ನಾವು ಕೃಷ್ಣಗ್ ನಾವು ಆನಂದ ಪಡ್ತೀವಿ. ಈ ಪತ್ರಂ ಪುಷ್ಪಂ ಫಲಂ ತೂಯಂ ಏನಿದೆ ಅಲ್ಲ, ಇದು ಬಡವ್ರ ಸಲುವಾಗಿ. ಅಂದ್ರೆ ಯಾವ ವ್ಯಕ್ತಿ ನನ್ನ ಹತ್ರ ಏನಿಲ್ಲಪ್ಪ ನಾನು ಹೆಂಗ್ ಸೇವೆ ಮಾಡ್ಲಿ ಅನ್ನೋ ವ್ಯಕ್ತಿಗೆ ಕೃಷ್ಣ ಈ ಉತ್ತರ ಕೊಟ್ಟಿದ್ದಾನೆ. ಹೊರತು ಅದನ್ನ ನಾವು ನಾವು ಉಪಯೋಗಿಸ್ಬೋದು, ಆದ್ರೆ ನಾವೇನ್ ಮಾಡ್ಬೇಕು? ಹೌದು, ಕೃಷ್ಣಗ್ ಒಂದ್ ಎಲಿ ಕೊಟ್ರೆ ಅವ್ನಿಗೆ ಇಷ್ಟು ಸಂತೋಷ ಆಗ್ತದೆ, ನಾ ಇಡೀ ಮರನ ತಂದು ಕೊಡ್ತೇನೆ ಅನ್ಬೇಕು. ನಾವು ಕೃಷ್ಣ ಒಂದ್ ಹಣ್ಣು ಕೊಟ್ರೆ ಅವ್ನಿಗೆ ಇಷ್ಟು ಸಂತೋಷ ಆದ್ರೆ ಮತ್ ನಾನು ಇಡೀ ಅವನಿಗೆ ಪ್ಯಾಟಿನ ಖಾಲಿ ಮಾಡಿದ ಮಣಿ ಹಣ್ಣಿನೊಳಗೆ ಅವನಿಗೆ ಮುಳುಗಿಸ್ಬಿಡ್ತಾನೆ ಅಂತ ನಾವು ವಿಚಾರ. ಯಾಕ ಹನುಮಾನ್ಗ ಅವ್ ಇಷ್ಟು ಹೇಳಿದ್ರೆ ಅವ್ ಇಷ್ಟು ಮಾಡ್ತ ಅದಲ್ಲ, ಅವನಿಗೆ ಒಂದ್ ಎಲಿ ಒಂದ್ ಸಣ್ಣ ಸಂಜೀವಿನಿ ತಗೊಂಡು ಬಂದ, ಅವ ಇಡೀ ಹಿಮಾಲಯನೇ ತಗೊಂಡು ಬಂದ. ಆಮೇಲೆ ಸೀತಾದೇವಿ ಸ್ವಲ್ಪ ಕುಂಕುಮ ಹಚ್ಚಿದ್ಲು, ಅದನ್ನ ನೋಡಿ ಅವ ಕೇಳ್ದ ನೀನ್ ಹಂಗ ಕುಂಕುಮ ಹಚ್ಚಿ ಇಲ್ಲ, ಇದನ್ನ ನೋಡಿದ್ರೆ ರಾಮಗೆ ಆನಂದ ಆಗ್ತದೆ. ಅವಿಡೀ ಕುಂಕುಮದ ಅಭಿಷೇಕ ಮಾಡ್ಕೊಂಡು ಹೋಗ. ಅದ್ರ ಭಕ್ತ ಆದನು ಅವನು ಇಷ್ಟು ಮಾಡಂದ್ರೆ ಇಷ್ಟು ಮಾಡ್ತ, ಅದು ನಿಜವಾದ ಭಕ್ತನ ಲಕ್ಷಣ. ಯಾಕಂದ್ರೆ ಅವನು ಕೃಷ್ಣಗೆ ಸಂತೋಷ ಪಡಿಸೋದು ಇಷ್ಟು ಸರಳ ಇದ್ರೆ, ಒಂದ್ ಎಲಿ ಕೊಟ್ರೆ ಕೃಷ್ಣ ಎಷ್ಟು ಸಂತೋಷ ಆಗ್ತಂದ್ರೆ ನಾ ಇಡೀ ಅರಣ್ಯನ ತಗೊಂಡು ಬಂದು ಇಡ್ತೇನೆ ಅಂತ. ಅದು ಒಬ್ಬ ಪ್ರಾಮಾಣಿಕ ಭಕ್ತನ ಲಕ್ಷಣ. ಆದ್ದರಿಂದ ಈ ರೀತಿ ಭಾಗವತಂ ನಾವು ಪ್ರತಿ ದಿವಸ ಓದಬೇಕು, ಅಥವಾ ಅಟ್ಲೀಸ್ಟ್ ಸಮಯ ಸಿಕ್ಕಾಗ ಓದಿ ಅದನ್ನು ಅರ್ಥ ಮಾಡಿಕೊಂಡು ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಂಡು. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ
ಹರೇ ರಾಮ
ಹರೇ ಹರೇ.
ಮಲ ಪುರಾಣ ಅಂತ,
ಹಾ ಮಲ ಅಂದ್ರೇನು, ಮಲ ಅಂದ್ರೇನು, ಹೊಲಸು, ಅಮಲ ಅಂದ್ರೆ ಮಲ ಅಂದ್ರೇನು, ಕಾ ಇದು ಏನೋ ಧರ್ಮ ಅರ್ಥ ಕಾಮ ಮೋಕ್ಷ. ಯಾಕಂದ್ರೆ ಇದರಿಂದ ಏನಾಗ್ತದ, ಈ ಜಗತ್ತಿನಿಂದ ನಮಗೆ ಹೊರಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿವರೆಗೂ ಪಂಚಮ ಪುರುಷಾರ್ಥ ಭಕ್ತಿಯನ್ನು ನಾವು ಸ್ವೀಕಾರ ಮಾಡೋದು, ಅಲ್ಲಿವರೆಗೂ ನಮಗೆ ಏನಿಲ್ಲ, ಈ ಜಗತ್ತಿನಿಂದ ಮುಕ್ತಿ ಅನ್ನೋದಿಲ್ಲ. ಆದ್ದರಿಂದ ಪಂಚಮ ಪುರುಷಾರ್ಥ ಕೊಡ್ತದೆ ಶ್ರೀಮದ್ ಭಾಗವತ. ಆದ್ದರಿಂದ ಅಮಲ ಪುರಾಣ. ಮಲ ಅಂದ್ರೇನು? ಹೊಲಸು. ಹೊಲಸು ಅಂದ್ರೆ ಧರ್ಮ ಅರ್ಥ ಕಾಮಕ್ಕೆ ಅವ್ರು ಆಗಿರ್ತಕ್ಕೆ ಹೊಲಿಸ್ಬಿಟ್ರೆ. ಯಾಕಂದ್ರೆ ಏನೇ ಆಗಲಿ ಇದು ನಿಮ್ಮ ಈ ಜಗತ್ತಿನಿಂದ ಹೊರ ಕರ್ಕೊಂಡು ಹೋಗಿ, ಮತ್ತೆ ಅದರಿಂದ ಅದು ಇದ್ರೇನು ಇಲ್ಲಿ ಅದು ಹೊಲಸಿಗೆ ಸಮಾನ ಅಂತ ಹೇಳ್ಬಿಟ್ರು. ಅಮಲ ಪುರಾಣ ಅಂದ್ರೆ ಶ್ರೀಮದ್ ಭಾಗವತ. ಹರೇ ಕೃಷ್ಣ. ಏನ್ರಿ? ಗಿಳಿ. ಹೌದು, ಅವ್ರ ಆಧ್ಯಾತ್ಮಿಕ ಜಗತ್ತಿನಲ್ಲಿ ರಾಧಾರಾಣಿಗೆ ಗಿಳಿ. ಅವರು ರಾಧಾರಾಣಿ ಹತ್ರ ಎರಡು ಗಿಳಿ ಇದಾವೆ, ಶುಕ ಮತ್ತು ಶಾರಿ. ಶುಕ ಅಂದ್ರ ಗಂಡು ಗಿಳಿ, ಶಾರಿ ಅಂದ್ರೆ ಹೆಣ್ಣು ಗಿಳಿ. ಆ ನಂತರ ರಾಧಾರಾಣಿ ಕೃಷ್ಣಕ್ ಭೇಟಿ ಆಗ್ಬೇಕಂದ್ರ ಏನ್ ಮಾಡ್ತಾಳ? ಪಾರವಾಳ ಕಳಿಸೋದಿಲ್ಲ, ಗಿಳಿ ಕಳಿಸ್ತಾಳ. ಗಿಳಿ ಏನ್ ಮಾಡ್ತದೆ? ಹೋಗಿ ಕೃಷ್ಣಗೆ ಸಂದೇಶ ಕೊಡ್ತದೆ. ಅದು ಆಧ್ಯಾತ್ಮಿಕ ಜಗತ್ತಿನಲ್ಲಿ ಶುಕದೇವ ಗೋಸ್ವಾಮಿ ಗಿಳಿ. ಅದರಿಂದ ಅವರು ಈ ಜಗತ್ತಿಗೆ ಬಂದು ಅವರು ಈ ಭಾಗವತವನ್ನು ಕೊಟ್ರು. ಅಂದ್ರೆ ಆಧ್ಯಾತ್ಮಿಕ ಜಗತ್ತಿನಲ್ಲಿರ್ತಕ್ಕಂಥ ಒಂದು ಗಿಳಿ ಈ ಜಗತ್ತಿಗೇನು ಬಂದು ಏನು ಮಾಡ್ತದೆ? ಅಲ್ಲ, ಈ ಜಗತ್ತಿಗೆ ಬಂದು ಶ್ರೀಮದ್ ಭಾಗವತವನ್ನು ಕೊಡ್ತದೆ. ಯಾವುದನ್ನು? ಕೃಷ್ಣನಿಗೆ ಅಭಿನ್ನವು. ಆದ್ದರಿಂದ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಇರತಕ್ಕಂಥ ಪ್ರತಿಯೊಂದು ಪಶು ಪ್ರಾಣಿ ಪಕ್ಷಿ ಕೂಡ ಕೃಷ್ಣನ ಶ್ರದ್ಧ ಹೋಗ್ತು. ಅಂದ್ರೆ ಇಲ್ಲಿ ಗಿಳಿ ಅಲ್ಲಿ ಗಿಳಿಗೆ ವ್ಯತ್ಯಾಸ ಅದ. ಇಲ್ಲಿ ಗಿಳಿಗೆ ರಾಮ ರಾಮ, ಗಿಳಿ ಇನ್ನೊಂದೇನು ಮಾಡ್ತದೆ ಗೊತ್ತಾ? ಮಾತಾಡ್ತದ. ಗಿಳಿಗೆ ನೀವೇನು ಮಾತು ಕಲಿಸ್ತೀರಿ ಅದನ್ನು ಕಲಿತು. ಅರ್ಥಾತ್ ನಾವು ಹೆಣ್ಣು ಸಣ್ಣ ಮಕ್ಕಳಿಗೆ ನಾವು ಏನು ಕಲಿಸ್ತೀವೋ ಅದನ್ನು ಕಲಿತು. ಬೈ ಇನ್ನೊಂದು ಗಿಳಿಯಿಂದ ಏನು ಪಾಠ ಕಲಿತು? ನಾವು ಗಿಳಿ ಏನು ಮಾಡ್ತದೆ? ನೀವು ಹರೇ ಕೃಷ್ಣ ಹರೇ ರಾಮ ಅಂತಂದು ಹೇಳಕ್ಕೆ ಅದು ಅದನ್ನು ಹರೇ ಕೃಷ್ಣ ಹರೇ ರಾಮ ಅಂತಾನೆ ಹೇಳ್ತದೆ ದೇವರ ಹೆಸರು. ಆದ್ರೆ ಗಿಳಿಗೆ ನೀವು ಹೋಗಿ ಕುತ್ತಿಗೆ ಹಿಡಿದ್ರ ಅವಾಗ ಹರೇ ಕೃಷ್ಣ ಹರೇ ರಾಮ ಅನ್ನೋದಿಲ್ಲ, ಕಾಂ 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 ಅಂತ. ಯಾಕ? ಯಾಕಂದ್ರ ಅದು ಹರೇ ಕೃಷ್ಣ ಹರೇ ರಾಮ ಅದು ಕೇವಲ ಅದು ಮಾಡಿದ್ದೆ ಅದಕ್ಕ, ಯಾಕಂದ್ರೆ ಯಾರೋ ಕಲಿಸಿದ್ದೆ ಅದು ಪಾಠ. ಹೊರತು ಅದು ನಿಜವಾಗಿ ಗಿಳಿ ಇದು ಅದರಲ್ಲಿ ಇದು ಇಲ್ಲ. ಏನು ಅಂದ್ರೆ ಕಷ್ಟ ಬಂದಾಗ, ಸಂಕಟ ಬಂದಾಗ ಏನ್ ಮಾಡ್ತಾನೆ ವ್ಯಕ್ತಿ? ವೆಂಕಟರಮಣ್ ಹೇಳ್ತಾನ, ಈಗ ಸಂಕಟ ಬಂದದ್ದು ಯಾರಿಗೆ? ಗಿಳಿಗೆ. ಮತ್ತೆ ಗಿಳಿ ಕೃಷ್ಣನ ಹೆಸರು ಹೇಳಿ ಉದ್ಧಾರ ಆಗ್ಬೇಕಲ್ಲ. ಉದ್ಧಾರ ಯಾಕೆ ಆಗೋದಿಲ್ಲ? ಯಾಕಂದ್ರೆ ಅದಕ್ಕೆ ಬುದ್ಧಿ ಇಲ್ಲ. ಅದು ಹರೇ ಕೃಷ್ಣ ಹೇಳ್ತದ, ಯಾಕಂದ್ರೆ ಹೇಳಿದ್ರೆ ಪ್ಯಾರ್ಲನ್ ಸಿಗ್ತದೆ ಅಂತಂದ ಹೇಳಿ ಅದು ಹೇಳ್ತದೆ. ಹೊರತು ಇದು ಕೃಷ್ಣನ ಹೆಸರು ಇದನ್ನು ಹೇಳೋದ್ರಿಂದ ನಾನು ಉದ್ಧಾರ ಆಗ್ತದೆ ಅಂತ ಅದು ಎಂದೂ ಅರ್ಥ. ಯಾಕೆ ಅದು ಭಾಗವತಂ ಕ್ಲಾಸ್ ಕೂತ್ಕೊಂಡು ಕೇಳೋದಿಲ್ಲ. ನಾವು ಒಂದ್ ವೇಳೆ ನಾವು ಹರಿಕೃಷ್ಣ ಜಪ ಮಾಡ್ತಾ ಇರ್ತೀವಿ, ತಿಳಿತಾ, ಕಷ್ಟ ಸಮಯದಲ್ಲಿ ನಾವೇನ್ ಮಾಡ್ತೀವಿ? ಕಷ್ಟ ಸಮಯದೊಳಗೆ ನಾವು ಬೀಡ್ಬ್ಯಾಗ ಎಲ್ಲೈತೆ ಅಂತಂದು ಹಿಡ್ಕೊಂಡು ಜಪ ಮಾಡೋಕೆ ಶುರು ಮಾಡಿದ್ರೆ ನಾವು ಮಾಡಿದ್ದು ಕರೆಕ್ಟ್. ಇಲ್ಲದ್ರೆ ಕಷ್ಟ ಸಮಯದೊಳಗೆ ನಾವು ಹರಿಕೃಷ್ಣ ನಾವು ಜಪ ಮಾಡಕ್ ಆಗ್ಲಿಲ್ಲ ಅಂತಂದ್ರೆ ನಾವು ಗಿಳಿಗೆ ಸಮಾನ. ಅರ್ಥ ಆಯ್ತು? ಅದರ ಈ ರೀತಿ ಹರೇ ಕೃಷ್ಣ.
ಯಾಕಂದ್ರೆ ವಿಚಾರ ಮಾಡಿಲ್ಲ ನೋಡ್ರಿ.
ಎಷ್ಟು ಗಂಟೆ ಬರ್ತೀನಿ?
ಬೆಳಗಾವಿ.